ಯೋ ಯೋ ಗುರುರಪಿ ಪರಮಃ ಚಿಂತಯೇ ತಮ್ಮ ಓಂ ನಮಃ ಪರಸ್ಮೈ ಪುರುಷಾಯ ಪೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನ ಅಂತರ್ಧ್ರುವಾಯ ಅನುಪಲಭ್ಯ ವರ್ತ್ಮನೆ. ಯಾವುದೀಗ ಸರ್ವತ್ರ ಆತ್ಮೇಶ್ವರಾನ್ವೀಕ್ಷಾಂ ಶಿಕ್ಷೇತ್, ಸರ್ವತ್ರ ಆತ್ಮ ಈಶ್ವರ ಅನ್ವೀಕ್ಷಾಂ ಶಿಕ್ಷೇತ್, ನಾ ಸಕೃತ್ ಪರೋಕ್ಷ ಜ್ಞಾನ ಮಾತ್ರೇಣ ಪೂರ್ಯತೆ. ಮತ್ತೆ ನಾ ಸಕೃತ್ ಪರೋಕ್ಷ ಜ್ಞಾನ ಮಾತ್ರೇಣ ಪೂರ್ಯತೆ. ಒಮ್ಮೆ ಪರೋಕ್ಷ ಜ್ಞಾನ ಬಂದ ಮಾತ್ರಕ್ಕೇನೆ ಸಾಧನೆ ಆಗಲಿಲ್ಲ ಅಂತ ಹೇಳ್ತಾರೆ. ಬಹಳ ಅದಕ್ಕೆ ಪುನಃ ಪುನಃ ಯಾಕೆ ಬಂಗ್ಲಾದಿಗಳನ್ನ ಮಾಡ್ತಾರೆ, ಮತ್ತೆ ಮತ್ತೆ ಗ್ರಂಥ ಅಧ್ಯಯನ ಮಾಡ್ತಾರೆ. ಆ ವೃತ್ತಿ ಅಸಕೃತ್ ಉಪದೇಶ. ಇದು ಸಕೃತ್ ಅಸಕೃತ್ ಒಂದ್ಸರ್ತೆ ಕೇಳೋದ್ರಿಂದ ಹೇಳೋದ್ರಿಂದ ಏನಾಗೋದಿಲ್ಲ, ಮುಕ್ತಿ ಆಗೋದಿಲ್ಲ. ಕಿಂನಾವ ಪುನಃ ಪುನಃ ಭಗವತಿ ಮನೋಯೋಜನೇನ ಭಾವ್ಯಂ, ಪುನಃ ಪುನಃ ಮತ್ತೆ ಮತ್ತೆ ಭಗವತಿ ಪರಮಾತ್ಮರಲ್ಲಿ ಮನೋಯೋಜನೇನ ಭಾವ್ಯಂ, ಮನಸ್ಸನ್ನು ತೊಡಗಿಸ್ತಾ ಇರಬೇಕು. ತತ್ರ ಏಕಸ್ಮಿನ್ನೇವ ರೂಪೇ ಮನೋಯೋಜನೆ ತಂದ್ರಾದಿಕೆ ಪ್ರಾಪ್ತೆ ರೂಪಾಂತರೇಪಿ ಯೋಜನೀಯಂ. ತತ್ರ ಏಕಸ್ಮಿನ್ನೇವ ರೂಪೇ, ಹಾಗೆ ಒಂದೇ ರೂಪದೊಳಗೆ ಮನೋಯೋಜನೆ ಮನಸ್ಸನ್ನು ತೊಡಗಿಸಿದಾಗ ತಂದ್ರಾದಿಕೆ ಪ್ರಾಪ್ತೆ ಆಲಸ್ಯಾದಿಗಳು ಬರಬಹುದು. ರೂಪಾಂತರೇಪಿ ಯೋಜನಂ, ಹಾಗೇನು ಮಾಡಬೇಕು, ಬೇರೆ ರೂಪ ಚಿಂತನೆ ಮಾಡಬೇಕು. ಇದಕ್ಕೆ ಅನೇಕ ಮಂತ್ರ ಯಾತಕ್ಕೆ ಹಚ್ಕೊತಾರಂದ್ರೆ ಒಂದೇ ರೂಪದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೆ ಹೋದಾಗ ಏನು ಮಾಡ್ಬೋದಾಗ ಬೇರೆ ಬೇರೆಕ್ಕೆ ಹೋಗ್ಬೋದು. ಅದು ಇಂಪಾರ್ಟೆಂಟ್ ಅದು. ಏವಂಚ ಸತ್ಯೇವ ತೀವ್ರಂ ಅಪರೋಕ್ಷಂ ಭವತಿ ಇತಿ ಭಾವೇನ ಸಮಾಧಾನಂ ತ್ರಿವಿಷಂ. ಆದ್ದರಿಂದಲೇ ಬೇಗ ಅಪರೋಕ್ಷ ಜ್ಞಾನ ಆಗುತ್ತೆ. ಒಟ್ಟು ಪರಮಾತ್ಮನ ಒಂದೇ ರೀತಿ ನೋಡ್ತಿದ್ರೆ ಏನಾಗುತ್ತಾಗ ಅಷ್ಟೇ ಏನಾಗುತ್ತೆ. ಸ್ವಲ್ಪ ಚೇಂಜ್ ಮಾಡಿದಾಗ ಏನಾಗುತ್ತಾಗ ಸ್ವಲ್ಪ ರಿಲೀಫ್ ಸಿಗುತ್ತೆ. ಈವನ್ ಕಣ್ಣಿಗೆ ಕೂಡ ಅಷ್ಟೇ, ಕಣ್ಣಿನ ಸಹ ನೋಡಬಾರ್ದು. ಸ್ವಲ್ಪ ರೆಪ್ಪೆ ಬಡಿತಿದ್ರೆ ಏನಾಗುತ್ತೆ, ಬ್ಲಿಂಕ್ ಮಾಡ್ತಾ ಇದ್ರೆ ಕಣ್ಣಿಗೆ ಇದು ಜಾಸ್ತಿ ರೆಸ್ಟ್ ಸಿಗ್ತದೆ. ಅದೇ ರೀತಿಯೇ ಮನಸ್ಸಿಗೆ ಕೇಂದ್ರೀಕರಿಸಿದಾಗ ಏಕಾಗ್ರತೆ ಸಾಧ್ಯವಾಗದೆ ಹೋದಾಗ ಏನು ಮಾಡಬೇಕಾಗ ಇನ್ನೊಂದು ರೂಪ ಚಿಂತನೆ ಮಾಡಬಾರ್ದು. ಒಂದೇ ರೂಪ ಚಿಂತನೆ ಮಾಡಬಾರದು ಅಂತ ಹೇಳಲಿಲ್ಲ, ಆದರೆ ಅದು ವಿಚ್ಛೇದ ಬರೋದ ಇನ್ನೊಂದು ರೂಪಕ್ಕೆ ಹೋಗಿ ಅಂತ ಹೇಳ್ತಾರೆ. ಏವಂಚ ಸತ್ಯೇವ ತೀವ್ರಂ ಅಪರೋಕ್ಷಂ ಭವತಿ ಇತಿ ಭಾವೇನ ಸಮಾಧಾನಂ ತ್ರಿವಿಧಂ. ಆಗ ಮೂರು ರೀತಿ ಸಾಧ್ಯ ಅದು. ಯಥಾವಸ್ತು ಜ್ಞಾನಂ ಏಕಂ, ಫಸ್ಟ್ ಸಾಧನೆ ಏನು, ಯಥಾವಸ್ತು ಜ್ಞಾನಂ ಏಕಂ, ವಸ್ತುವನ್ನು ಸರಿಯಾಗಿ ತಿಳ್ಕೊಳ್ಳೋದು ಫಸ್ಟು. ತಾದೃಶಂ ಧ್ಯಾನಂ ದ್ವಿತೀಯಂ, ಅಂಥ ವಸ್ತುವನ್ನು ಧ್ಯಾನ ಮಾಡೋದು ದ್ವಿತೀಯ ಸಾಧನೆ. ತಾದೃಶಂ ಸರ್ವಸಮರ್ಪಣಂ ತೃತೀಯ, ಮೊದಲು ಜ್ಞಾನ ಆಮೇಲೆ ಧ್ಯಾನ ಆಮೇಲೆ ಸಮರ್ಪಣ, ಮೂರಿರಬೇಕು. ಯಥಾವಸ್ತು ಜ್ಞಾನ ಫಸ್ಟು, ಅದನ್ನು ಜ್ಞಾನ ಬಂದ ಮೇಲೆ ಧ್ಯಾನ, ಅದೇ ವಸ್ತುವನ್ನು ಧ್ಯಾನ ಮಾಡೋದು. ತಾದೃಶಂ ಸರ್ವಸಮರ್ಪಣಂ ತೃತೀಯಂ, ಆಯಾ ರೂಪಕ್ಕೆ ಸರ್ವಸಮರ್ಪಣ ಮಾಡೋದು ಮೂರನೇ ಪಾಠ. ತತ್ರಾದ್ಯಂ ತಾವದಾಹ, ಇಂಪಾರ್ಟೆಂಟ್ ಅದು. ಜ್ಞಾನ ಧ್ಯಾನ ಸಮರ್ಪಣ ಸರ್ವ ಒಪ್ಪಿಸೋದು, ಎಲ್ಲ ದೇವರ ಅಧೀನ ತಿಳ್ಕೊಳ್ಳೋದು, ಒಂದು ರೂಪವನ್ನು ಚಿಂತನೆ ಮಾಡೋದು, ಕೇಳೋದು ಆ ರೂಪದ ಬಗ್ಗೆ ಫಸ್ಟ್ ಸರಿಯಾಗಿ ತಿಳ್ಕೊಳ್ಳೋದು, ರಾಮರೂಪ ಹೀಗಿದೆ ಅರ್ಥ ಆಯಿತು, ಅದನ್ನು ಧ್ಯಾನ ಮಾಡ್ದೆ, ಅದಕ್ಕೆ ಸಮರ್ಪಣೆ ಮಾಡ್ದೆ. ಆ ಮಾರ್ಗ ಕರ್ಮಗಳಿಂದ ನಿನ್ನ ಅಧೀನ ಅಂತ ಅಧೀನ ಚಿಂತನೆಯೇ ಸಮರ್ಪಣೆ ಅಂದ್ರೇನು, ಅಧೀನ ಚಿಂತನೆ. ಸಬ್ಮಿಷನ್ ಏನಾದ್ರೂ ಸಂಬಂಧಪಟ್ಟವ್ರಿಗೆ ಕೊಟ್ಟು ಕೊಟ್ಬಿಟ್ರೆ ಮುಗಿದು, ಅದು ಸಬ್ಮಿಟ್ ಮಾಡು. ಸಮರ್ಪಣೆ ಅಂದರೆ ಸಬ್ಮಿಷನ್ ಅಂತಲೇ ಅರ್ಥ. ಸರ್ವಸಮರ್ಪಣೆ, ಅದಕ್ಕೆ ಸರ್ವಸಮರ್ಪಣ ಅಂತ ಹೇಳ್ಬಿಟ್ರು. ಆತ್ಮ ವಸ್ತು ಎಲ್ಲವೂ ಸೇರ್ಕೊಂಡೋಗಿ ಆತ್ಮಾತ್ಮೀಯ ಸಮಸ್ತ ವಸ್ತು ಅಂತ ಹೇಳಿದ್ರಲ್ಲ ಹಾಗೆ. ತತ್ರ ಆದ್ಯಂ ತಾವದಾಹ, ಮೊದಲನೇದೇನು ಯಥಾಸ್ತು ಜ್ಞಾನಂ, ಅದನ್ನು ಹೇಳ್ತಾರೆ. ಸರಿಯಾಗಿ ತಿಳ್ಕೊಳ್ಳೋದು ಎಷ್ಟು ಧ್ಯಾನ ಮಾಡಿದ್ರು ಅಷ್ಟೇ, ರಾಂಗ್ ರೋಡಲ್ಲಿ ಎಷ್ಟು ದೂರ ಹೋದ್ರೆ ಎಷ್ಟು ಫಾಸ್ಟಾಗಿ ಹೋದ್ರು ಅಷ್ಟೇ. ಗುರಿ ಅಲ್ಲ ಅದು, ದಾರಿ ತಪ್ಪೇ ಹೋಗ್ಬಿಟ್ಟಿದ್ದು, ಫಾಸ್ಟಾಗಿ ಹೋಗ್ತಾನೆ, ಕಾರ್ ಭಾರಿ ಚೆನ್ನಾಗಿದೆ, ಅಲ್ಲ ಏನು ಉಪಯೋಗ ಅದರಿಂದ, ಗುರಿನೇ ಅಲ್ಲ ಅದು. ಸರಿಯಾದ ಗುರಿ ಇರಬೇಕು ಫಸ್ಟ್, ಆಮೇಲೆ ಅದಕ್ಕೆ ಪ್ರಯಾಣ ಮಾಡಬೇಕು, ಅದನ್ನು ತಲುಪಬೇಕು. ಮೂರು ಗುರಿ ಪ್ರಯಾಣ ತಲುಪೋದು, ಅದಕ್ಕೆ ಜ್ಞಾನ ಧ್ಯಾನ ಸಮರ್ಪಣ ಮೂರಿರಬೇಕು. ಬರೀ ಒಂದರಿಂದ ಕೆಲಸ ಆಗೋದಿಲ್ಲ, ಅದು ಅರ್ಥ ಮಾಡಿಕೊಂಡ್ರೆ ಯಾವುದೇ ಸಾಧನೆಗೆ ಮೂರು ಬೇಕು ಎಂಬುದನ್ನು ಅನಲೈಸ್ ಮಾಡಿ ಹೇಳಿದೆ. ಭಗವತೋ ಹಿ ರೂಪದ್ವಯಂ, ಈಗ ಸರ್ವತ್ರ ಆತ್ಮೇಶ್ವರ ಅನ್ವೇಚ್ಛಾ ಅನ್ನೋದು ಮೊದಲನೇ ವಿಷಯ ಸಂಬಂಧಪಟ್ಟ ವಿಚಾರ. ಭಗವತೋ ಹಿ ರೂಪದ್ವಯಂ, ಪರಮಾತ್ಮನಿಗೆ ಎರಡು ರೂಪಗಳು, ಆತ್ಮಸ್ಥಂ ಮತ್ತು ಅನಾತ್ಮಕಂ ಏಕಂ. ಆತ್ಮಸ್ಥಂ ಆತ್ಮನಾಮಕಂ ಏಕಂ. ಆತ್ಮಸ್ಥಂ ಅಂದ್ರೆ ಏನು, ತನ್ನೊಳಗೆ ಇರತಕ್ಕಂತಹ ಮನಸ್ಸಿನೊಳಗೆ ಇರತಕ್ಕಂತಹ ಹೃದಯಸ್ಥವಾದಂತಹ ಆತ್ಮನಾಮಕವಾದ ರೂಪ ಫಸ್ಟ್. ಆ ರೂಪಕ್ಕೆ ಏನಂತ ಹೆಸರು, ಆತ್ಮ ಅಂತಾನೆ ಹೆಸರು. ಏತದೇವ ಚ ಪುರುಷ ಇತಿ ಜೀವ ಇತಿ ಪ್ರತ್ಯೇಕ ಇತಿ ವಾಸುದೇವ ಇತಿ ಹರಿರಿತಿದೆ ಗೀಯತೆ. ವೆರಿ ಇಂಪಾರ್ಟೆಂಟ್ ಇದು. ಇದೇ ರೂಪಕ್ಕೆ ಎಷ್ಟು ಹೆಸರುಗಳಿವೆ ಅಂದರೆ, ಏತದೇವ ಚ ಪುರುಷ ಇತಿ, ಪುರುಷ ಅಂದರೂ ಒಂದೇ, ಆತ್ಮರೂಪ ಅಂದರೂ ಒಂದೇ, ಜೀವ ಇತಿ ಜೀವ ಅಂತ ಕರೀತಾರೆ. ಜೀವ ಇತಿ ಭಗವತೋ ನಿರುದ್ಧಸ್ಯ ಆಖ್ಯ, ಜೀವೋ ವಿನಯಿತ ಸಾಕ್ಷಿ. ಜೀವ ಅಂದರೆ ಪರಮಾತ್ಮನ ಜೀವ ಅಂತ ಹೆಸರಿದೆ, ಜೀವ ರೂಪ ಅದು. ಆಮೇಲೆ ಪ್ರತ್ಯಗಿತಿ ಪ್ರತ್ಯಗ್ ರೂಪ, ವಾಸುದೇವ ಇತಿ ವಾಸುದೇವ ರೂಪ, ಮತ್ತು ಹರಿ ರೀತಿ ಹರಿ ಅಂತ ರೂಪ ಇಷ್ಟು ಹೆಸರಿದೆ ಅಂತ ಹೇಳ್ತಾರೆ. ವೆರಿ ಇಂಪಾರ್ಟೆಂಟ್ ಇದು. ಆತ್ಮಸ್ಥ ರೂಪಕ್ಕೆ ಪುರುಷ ರೂಪ, ಜೀವರೂಪ, ಪ್ರತ್ಯಕ್ ರೂಪ, ವಾಸುದೇವ ರೂಪ, ಹರಿರೂಪ ಅಂತ ಹೇಳಿ ನಾಮಾಂತರಗಳು ವಿಷ್ಣು ಕೂಡ. ಅದಕ್ಕೆ ಹರಿ ಅಂತಲೂ ನಾಮಾಂತರ. ಅದಕ್ಕೆ ಹರಿಕಥಾಮೃತ ಸಾರ, ಹರಯೇ ನಮಃ. ಹರಿ ಶಬ್ದಕ್ಕೆ ಯಾತಕ್ಕೆ ಮಹತ್ವ ಬಂತು ಅಂದರೆ ಹರಿಕಥೆ, ಅದು ಬಿಂಬರೂಪಿಯಾದ ಪರಮಾತ್ಮನನ್ನು ತಿಳಿಸ್ತಕ್ಕಂಥ ಹೆಸರು. ಪ್ರತ್ಯಕ್ ಅಂದರೆ ಒಳಗೆ, ಹೊರಗಿರೋದು ಒಳಗಿರೋದು. ಪ್ರತ್ಯಕ್ ರೂಪ ಅಂದರೆ ಅಂತರ್ಯಾಮಿ ರೂಪ ಅಂತ ಅರ್ಥ. ಅದೇನೇ ಹೃದಯ ಅಂದ್ರೆ ಒಂದೇ, ಆತ್ಮದೊಳಗಿರೋದು ಅಂತರೂ ಒಂದೇ. ಅದಕ್ಕೆ ಆತ್ಮಸ್ಥಂ ಅಂತ ಹೇಳಿದರು ಫಸ್ಟ್. ಸೊ ಪರಮಾತ್ಮ ರೂಪಗಳು ಎರಡು, ಒಂದು ಆತ್ಮಸ್ಥ ರೂಪವಾದಂಥ ಹೆಸರು, ಅದಕ್ಕೇನೆ ಪುರುಷ, ಜೀವ, ಪ್ರತ್ಯಕ್, ವಾಸುದೇವ, ಹರಿ ಅಂತ ಹೆಸರುಗಳಿವೆ. ಆತ್ಮನಃ ಬಹಿಸ್ಥಿತಂ ಕಾಲನಾಮಕಂ ದ್ವಿತೀಯಂ. ಇನ್ನು ಹೊರಗಿರ್ತಕ್ಕಂಥ ರೂಪ ಇದೆ, ಒಳಗಿರೋ ರೂಪ, ಹೊರಗಿರೋ ರೂಪ. ಅದು ಅದಕ್ಕೇನಂತ ಹೆಸರು, ಕಾಲನಾಮಕಂ ದ್ವಿತೀಯಂ. ಕಾಲಃ ವಿಷ್ಣು ಸಹಸ್ರನಾಮದಲ್ಲೇ ಬರುತ್ತೆ, ಕಾಲರೂಪ ಅಂತ ಹೆಸರು ಅದಕ್ಕೆ. ಏತದೇವ ಈಶ್ವರ ಇತ್ತೀಚ ಪಣ್ಯತೆ, ಅದಕ್ಕೆ ಇನ್ನೊಂದು ಹೆಸರಿದೆ, ಈಶ್ವರ ರೂಪ ಅಂತ ಕರೀತಾರೆ. ಸೊ ಈಶ್ವರ ರೂಪ, ಪುರುಷ ರೂಪ, ಅದೆರಡು ಅರ್ಥ ಮಾಡಿಕೊಂಡ್ರೆ ಇದೆಲ್ಲ ಬೇರೆ ವಿಷಯ ಬಂದಾಗ ನಾಮಾಂತರ ಇದ್ದಾಗ ಕನ್ಫ್ಯೂಷನ್ಗೆ ಕಾರಣ ಇಲ್ಲ. ಏತದೇವ ಗುಹಾ ಪ್ರವಿಷ್ಟವು ಆತ್ಮಾನೋ ಅಂತ ಬಂತು. ಅಲ್ಲಿ ಆತ್ಮರೂಪ ಒಳಗೆ ಇದೆ ಅಂತ ಹೇಳಿದರು. ಆತ್ಮರೂಪ ಅಂದರೆ ಇದೇ ರೂಪನೇ, ನಾಮಾಂತರ ಅಂತ ಹೇಳಿದ್ರಿಂದ ಪರ್ಯಾಯ ಪದ ಅಂತ ಹೇಳಿದ ಯೋಚನೆ ಇಲ್ಲ. ಏತದೇವ ಈಶ್ವರ ಇತ್ತೀಚ ಭಾಷ್ಯತೆ, ಭಾಷ್ಯತೆ ಅಂದರೆ ಒಂದೇ, ಭಣ್ಯತೆ ಅಂದರೆ ಒಂದೇ, ಗೀಯತೆ ಅಂದರೂ ಒಂದೇ. ಗೀಯತೆ ಅಂತ ಅಲ್ಲಿ ಬಂತು, ಭಾಷ್ಯತೆ ಅಂತ ಇಲ್ಲಿ ಬಂತು. ತಥಾಚ ಅಂತರ್ಬಹಿರೀತಿ ಸರ್ವತ್ರ ಆತ್ಮನಃ ಈಶ್ವರಶ್ಚ ಇಕ್ಷಣಂ ಅನುಸೃತ್ಯ ಇಕ್ಷಣಂ ಪುನಃ ಪುನಃ ಇಕ್ಷಣಂ ತದ್ರೂಪಂ ಸಮಾಸ್ಥಾನಂ ಶಿಕ್ಷೇತಿ. ಅದಕ್ಕೆ ಸರ್ವತ್ರ ಆತ್ಮ ಈಶ್ವರ ಅನ್ವೀಕ್ಷಾಂ ಶಿಕ್ಷೇತ್ ಅಂತ ಪದ ಇದೆ. ಸರ್ವತ್ರ ಆತ್ಮ ಈಶ್ವರ ಅನ್ವೀಕ್ಷಾಂ, ಸರ್ವತ್ರ ಆತ್ಮನ ನೋಡಬೇಕು, ಈಶ್ವರ ನೋಡಬೇಕು ಅಂತ ಹೇಳಿದಾರಲ್ಲ, ಇದೇನು ಅಂದರೆ ಆತ್ಮನ ನೋಡಬೇಕು ಅಂದರೆ ಒಳಗಿರೋ ರೂಪ ನೋಡಬೇಕು, ಈಶ್ವರ ನೋಡಿದ್ರೆ ಹೊರಗಿರೋ ರೂಪ ನೋಡಬೇಕು, ಯಾವಾಗಲೂ ಚಿಂತನೆ ಮಾಡಬೇಕು ಅಂತ ಅರ್ಥ. ಅದೇ ಹೆಚ್ಚಗಿಂತ ಸರ್ವಂ ದೃಶ್ಯತೆ ಶ್ರೂಯತೆ ಬಿವ ಅಂತರ್ಬಹಿಷ್ಯ, ಒಳಗೆ ಹೊರಗೆ. ಅದನ್ನು ಹೇಳೋದಕ್ಕೆ ಇದನ್ನೇನೆ, ತಥಾ ಅಂತರ್ಬಹಿರೀತಿ ಸರ್ವತ್ರ ಆತ್ಮನಃ ಈಶ್ವರಸ್ಯ ಈಕ್ಷಣಂ ಅನುಸೃತ್ಯ ಈಕ್ಷಣಂ ಪುನಃ ಪುನಃ ಈಕ್ಷಣಂ. ಈಕ್ಷಣಂ ಅಂದರೆ ಮತ್ತೆ ಮತ್ತೆ ಧ್ಯಾನ ಮಾಡೋದಕ್ಕೆ. ತದ್ರೂಪಂ ಸಮಾಧಾನಂ ಸಿಟ್, ಸಮಾಧಾನ ಅಂದ್ರೆ ಏನು, ಸಮ್ಯಕ್ ಆಧಾನ, ಟೋಟಲ್ ಕಾನ್ಸಂಟ್ರೇಷನ್ ಅಂತ. ಸಮಾಧೌ ನ ವಿಧೀಯತೆ ಭೋಗೈಶ್ವರ್ಯ ಪ್ರಸಕ್ತಾನ ತಯಾ ಅಪಹೃತ ಚೇತಸಾಂ ವ್ಯವಸಾಯಾತ್ಮಿಕ ಬುದ್ಧಿ ಸಮಾಧೌ ನ ವಿಧೀಯತೆ. ಸಮಾಧಿ ಅಂದರೆ ನಮಗೆ ಅರ್ಥನೇ ಬೇರೆ ಆಗಿಬಿಡುತ್ತೆ. ಸಮಾಧಿ ಅಂದ್ರೆ ಏನು, ಸಮಾಧಿಗಳು ಅಂತ ಹಾಗಲ್ಲ, ಸಮ್ಯಕ್ ಆದಿ ಅಂದರೆ ಸಮಾಧಾನ, ತೊಡಗಿಸಬೇಕು, ಟೋಟಲ್ ಇನ್ವಾಲ್ವ್ಮೆಂಟ್ ಆಫ್ ದಿ ಮೈಂಡ್, ಅದು ಸಮಾಧಿ ಅಂತ ಕರೀತಾರೆ. ಸಮಾಧಿ ಸ್ಥಿತಿಯಲ್ಲಿ ಹಾಗೆ ತಾನೇ ಆಗೋದು, ಅದು ಸಮಾಧಿ ಅಂತ ಹೆಸರು. ಈಶ್ವರ ಸ್ಥಿತಿ ಮತ್ತೆ ಸಮಾಧಿಗಳು ಅಂತ ಯಾತಕ್ಕೆ ಕರೀತಾರೆ ಸಂತರ ಇದಕ್ಕೆಲ್ಲ ಕೂಡ ಅಂತ ಕೇಳಿದ್ರೆ, ಅಲ್ಲಿ ಅವರು ಧ್ಯಾನ ಮಾಡ್ತಾ ಕೂತಿದ್ದಾರೆ ಅಂತ. ಆ ಸ್ಥಳದಲ್ಲಿ ಏನು ಮಾಡ್ತಾ ಕೂತಿದ್ದಾರೆ ಅವರು, ನಿದ್ರೆ ಚಿರನಿದ್ರೆ ಅಂತೇವಲ್ಲ, ಹಾಗೆ ಧ್ಯಾನ ಮಾಡ್ತಾ ಕೂತಿರೋ ಸ್ಥಳ, ಅದಕ್ಕೆ ಸಮಾಧಿ ಅಂತ ಕರೆಯೋದು. ಆ್ಯಕ್ಚುಲಿ ಸಮಾಧಿ ಎಂಬುದು ಯೋಗದ ಫೈನಲ್ ಸ್ಟೇಜ್, ಅದು ಸಮಾಧಿ ಫೈನಲ್ ಸ್ಟೇಜ್. ಆ ರೀತಿ ಸತ್ತವ್ರನ್ನ ಚಿರನಿದ್ರೆಗೆ ಮಾಡ್ತಾರೆ, ದೀರ್ಘ ನಿದ್ರೆ ಹೋದ್ರು ಅಂತ ಇಡಿ ಎಂಬುದಲ್ಲ, ಆ ಥರ ಉಪಯೋಗಿಸ್ತಾರೆ. ಮನಸ್ಸಿನ ಸಮಾಧಾನ ಕೂಡ ಹಾಗೇನೆ, ಕಣ್ಣದ ಸಮಾಧಾನ ಕೂಡ ಏನರ್ಥ, ಮನಸ್ಸು ಡಿಸ್ಟರ್ಬ್ ಆಗಿರುತ್ತೆ, ಅದೇನಾಯ್ತು ಈಗ ಸಮಾಧಾನ ಆಯ್ತು, ಯಾವುದಕ್ಕೆ ಸ್ಟ್ಯಾಟಿಕ್ ಆಯಿತು ಅಂತ, ಡಿಸ್ಟರ್ಬ್ಡ್ ಮೈಂಡ್ ಏನಾಯ್ತು ಈಗ ಒಂದು ನೆಲೆ ತಲುಪಿದ್ರು, ಅದಕ್ಕೆ ಏನಂತ ಕರೀತಾರೆ. ಅದು ಅರ್ಥ ಅದೇ ಬಂತು ಮನೆಗೆ ಕೂಡ, ನಮಗೆ ಆ ಸ್ಥಿತಿ ನಮಗೆ ಅರ್ಥ ಆಗಿ, ಈ ಸ್ಥಿತಿ ಸಮಾಧಾನ, ಟೆನ್ಷನ್ ಇತ್ತು ಹೋಯಿತು ಸಮಾಧಾನ ಆಯಿತು ಅಂತ ಗೊತ್ತಾಯ್ತಾ. ಆ ಸಮಾಧಾನ ಅನ್ನೋ ಪದ ಅರ್ಥಲ್ಲೇ ಉಪಯೋಗಿಸಿರು, ಸಂಸ್ಕೃತ ಪದ, ಕನ್ನಡ ಪದ ಅಲ್ಲದು. ಸಮಾಧಾನ ಅಂಬೋದೇನದು ಸಂಸ್ಕೃತ ಪದನೇ, ಅರ್ಥನೂ ಅದೇನೆ. ನಮಗೆ ಸಣ್ಣ ಸಣ್ಣ ಅರ್ಥದಲ್ಲಿ ತಪ್ಪು, ಅಲ್ಲಿ ದೊಡ್ಡ ಅರ್ಥದಲ್ಲಿ ಉಪಯೋಗಿಸ್ತಾರೆ ಅಷ್ಟೇ. ಶಿಕ್ಷೇದಿತಿ ಸಮಾಧಾನಂ ಶಿಕ್ಷೇದಿತಿ ನಾನು ಪುನಃ ಪುನಃ ಭಗವತಿ ಮನಃಪ ಯೋಜನೀಯಂ ತತ್ರ ಏಕಸ್ಮಿನ್ನೇವ ಮನಸ್ಸಿ ಮನಸ್ಸಿ ಅವಸ್ಥಿತೆ ಪುನಃ ಪುನಃ ತತ್ರೈವ ಮನೋಯೋಜನೀಯಂ ಅನವಸ್ಥಾನೇ ತು ಪುನಃ ಪುನಃ ಯಥಾಭಿಲಾಷಂ ನವೇ ನವೇ ಏವಂ ಯೋಜನೀಯಂ ರೂಪಭೇದೇನಾಪಿ ಮನೋಯೋಜನ ಲಾಭೇನ ಧ್ಯಾನ ಪ್ರತಿನಿಧಾಪಾದಿತ್ಯ ಅಭಿಸಂಧಾಯ ರೂಪದ್ವಯಮೇವ ಉಕ್ತಂ. ನಾನು ಪುನಃ ಪುನಃ ಭಗವತಿ ಮನಃ ಯೋಜನೀಯಂ, ಪರಮಾತ್ಮನ ಮತ್ತೇನು ಮಾಡಬೇಕು, ಮನಸ್ಸನ್ನು ಮತ್ತೆ ಮತ್ತೆ ತೊಡಗಿಸಬೇಕು. ತತ್ರ ಏಕಸ್ಮಿನ್ನೇವ ಮನಸ್ಸಿ ಅವಸ್ಥಿತೆ ಪುನಃ ಪುನಃ ತತ್ರೈವ ಮನೋಯೋಜನೀಯಂ. ಆಗ ಒಂದು ರೂಪದಲ್ಲಿ ಮನಸ್ಸು ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ರೆ ಅದನ್ನೇ ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾ ಹೋಗಬೇಕು. ಆಗ ರೂಪಭೇದೇನಾಪಿ ಅನವಸ್ಥಾನೇತು, ಆ ರೀತಿ ಆಗದೆ ಹೋದರೆ ಪುನಃ ಪುನಃ ಯಥಾವಿಲಾಷಂ ನವೇ ನವೇ ಏವ ಯೋಜನೀಯಂ. ಆಗೇನು ಮಾಡಬೇಕಾಗ, ಕೃಷ್ಣ ರೂಪ ಧ್ಯಾನ ಮಾಡ್ತಿದ್ದ, ನರಸಿಂಹ ರೂಪಕ್ಕೆ ಹೊರಟ, ಅದು ಅಥವಾ ವೇದವ್ಯಾಸ ರೂಪ ಚಿಂತನೆ ಮಾಡ್ದ, ತಾನು ಯಾವ ರೂಪದಲ್ಲಿ ನೆಲೆಗೊಳಿಸೋ ಸಾಧ್ಯ ರೂಪ ಚಿಂತನೆ ಮಾಡಬೇಕು. ನವೇ ನವೇ ಇವ ಯೋಜನೀಯಂ, ಇವ ಟೆಕ್ಸ್ಟ್ ಬುಕ್ ಓದ್ತಿರ್ತಾನೆ, ಯಾವುದೋ ಸ್ವಲ್ಪ ಓರಾದ್ರೆ ಯಾವುದಕ್ಕೆ ಹೋಗ್ತಾನೆ, ಆಗ ಇನ್ನೊಂದು ಕತೆ ಪುಸ್ತಕ ಓದಬಾರ್ದಾಗ ಇನ್ನೊಂದು ಸಬ್ಜೆಕ್ಟ್ ಚೇಂಜ್ ಮಾಡೋದು, ಸಬ್ಜೆಕ್ಟ್ ಚೇಂಜ್ ಮಾಡಿದಾಗ ಏನಾಗುತ್ತೆ ಆಗ ಅದಕ್ಕೆ ಯಾವಾಗಲೂ ಕೂಡ ಟೈಮ್ ಟೇಬಲ್ 6 ಸಬ್ಜೆಕ್ಟ್ ಯಾತಕ್ಕೆ ಇರ್ತಾರೆ, ಒಂದೇ ಇಟ್ಬಿಟ್ರೆ ಏನಾಗುತ್ತೆ, ತುಂಬ ಕಷ್ಟ ಆಗಿದೆ. ಎಷ್ಟು ಇಂಟ್ರೆಸ್ಟ್ ಇದ್ರೂ ಕೂಡ ಮನಸ್ಸು ಗ್ರಾಸ್ಪ್ ಮಾಡೋದು ಕಡಿಮೆ ಆಗುತ್ತೆ, ಸಬ್ಜೆಕ್ಟ್ ಚೇಂಜ್ ಮಾಡಿದ ತಕ್ಷಣ ಅಥವಾ ಫ್ರೆಶ್ ಆಗ್ತಾರೆ. ಆ ರೀತಿಯಾಗಿ
ಇವೆಲ್ಲ ಟೈಮ್ ಟೇಬಲ್ ಚೇಂಜ್ ಮಾಡೋದಕ್ಕೂ ಚೇಂಜ್ ಆಫ್ ವರ್ಕ್ ಅಂಬುದು ಅದೇ ರೀತಿ. ರೆಸ್ಟ್ ಅಂದ್ರೆ ಏನು? ಚೇಂಜ್ ಆಫ್ ವರ್ಕ್ ಅಷ್ಟೆ, ಮಲಗೋದು ರೆಸ್ಟ್ ಅಂತ ಕರೆಯೋದೇ ಇಲ್ಲ. ವರ್ಕ್ ಚೇಂಜ್ ಮಾಡಿ ಬರಿತಾ ಇದ್ದೆ, ಒಬ್ಬ ಬೇರೆ ಆಯ್ತು ಓದ್ಲಿಕ್ಕೆ ಕುತ್ಕೊಂಡೆ. ಅವಾಗ ಏನಾಯ್ತು, ವರ್ಕ್ ಚೇಂಜ್ ಮಾಡಿ ನೆಕ್ಸ್ಟ್ ಮೈಂಡ್ ಏನಾಗುತ್ತೆ ಅದಕ್ಕೀಗ ಫ್ರೆಶ್ ಶುರು ಮಾಡುತ್ತೆ ಮತ್ತೆ ಆ ರೀತಿಯಾಗಿ. ಮನೋಯೋಜನ ಲಾಭೇನ ರೂಪಭೇದೇನ ಅಪಿ ಮನೋಯೋಜನ ಲಾಭೇನ, ನಾವೇನು ಮಾಡಿ ರೂಪ ಧ್ಯಾನ ಮಾಡೋಕ್ಕಾಗಲ್ಲ, ಸಿನಿಮಾಕ್ಕೆ ಹೋಗ್ಬಿಟ್ರೆ ಪದ್ಧತಿ ಆಗುತ್ತೆ ಅಲ್ಲ, ಸ್ವಲ್ಪ ಪೂರ್ತಿ ಬೇರೆ ಆಗಿರುತ್ತೆ, ಸ್ವಲ್ಪ ಐಟಮೇ ಬೇರೆ ಆಗಿರುತ್ತೆ. ಓದೋದಾಗಲೇ ಕೇಳ್ದ, ಕೇಳೋದಾಗಲೇ ಓದ್ದ, ಆ ರೀತಿ ಮಾಡ್ದ, ಅದರಲ್ಲೇ ದೇವರಿಗೆ ಸಂಬಂಧಪಟ್ಟ ವಿಚಾರ ಯಾವ ರೀತಿ ಮಾಡಿದ್ರೆ ಸರಿನೇ. ಅಥವಾ ತುಂಬ ಏನು ಮಾಡೋಕ್ಕಾಗಲ್ಲ, ದೇವಸ್ಥಾನ ನಡ್ಕೊಂಡು ಹೋದ, ಅದೊಂದು ಏನಾಯ್ತು, ಈಗ ದೇವಸ್ಥಾನಕ್ಕೆ ಹೋದ ಗುರಿ ಇದೆಯಲ್ಲ, ಅಲ್ಲೂ ಕೂಡ ಮನಸ್ಸು ಕಾನ್ಸಂಟ್ರೇಷನ್ ಬಂತು. ಈ ತೀರ್ಥಯಾತ್ರೆ ಆದಿಗಳು ಹಾಗೇನೆ, ಯಾವುದು ಪಾಠ ಪ್ರವಚನ ಡಿಸ್ಟರ್ಬ್ ಆಯಿತು, ತಕ್ಷಣ ತೀರ್ಥಯಾತ್ರೆ ಹೊರಟುಬಿಟ್ಟ. ಅವಾಗ ಏನಾಯ್ತಾಗ ಮನಸ್ಸು ಫ್ರೆಶ್ ಆಯಿತು, ಮತ್ತೆ ಬಂದೆ ಶುರು ಮಾಡ್ದೆ. ಆ ರೀತಿಯಾಗಿರ್ಬೇಕು. ಏತ್ತು ಮುಂದೆ ಹೇಳ್ತಾರೆ, ನವೇನವೇ ಎವ ಯೋಜನೀಯಂ ರೂಪಭೇದೇನಾಪಿ ಮನೋಯೋಜನ ಲಾಭೇನ. ಅದು ರೂಪಭೇದ ಮಾಡಿದಾಗ ಮನಸ್ಸನ್ನು ತೋರಿಸೋ ಸಾಧ್ಯವಾಗೋದ್ರಿಂದ ಧ್ಯಾನ ಪ್ರತಿನಿಧಿ ಲಾಭಾದಿತಿ. ಒಂಥರ ಧ್ಯಾನ ಮಾಡಿದಾಗ ಆಯಿತು, ಧ್ಯಾನ ಕಂಟಿನ್ಯೂ ಆದಾಗ ಲೆಕ್ಕ. ಒಂದು ರೂಪ ಮತ್ತೊಂದು ರೂಪ ಚಿಂತನೆ ಮಾಡೋಕೆ ಹೊರಟಾಗ ಅದೇ ಪರ್ವಾತ ರೂಪಗಳು ಭೇದ ಇಲ್ಲ, ಅದರಿಂದಾಗಿನೇ ಧ್ಯಾನ ಏನಾಯ್ತು ಅಲ್ಲಿಗೀಗ ಕಂಟಿನ್ಯೂ ಆಯಿತು, ಡಿಸ್ಟರ್ಬ್ ಆದಾಗ ಆಗಲಿಲ್ಲ. ಯಥ ಇತ್ಯಭಿಸಂಧಾಯ ರೂಪದ್ವಯಮೇವ ಉಕ್ತ. ಅದಕ್ಕೋಸ್ಕರ ಎಲ್ಲ ರೂಪ ಅಂತ ಅದಕ್ಕೆ ಹೇಳಿದ್ರು ಅಂದರೆ ಒಟ್ಟು ಎಂಡ್ ಆಗೋದಲ್ಲೇನೆ, ಇಲ್ಲ ಒಳಗಿನ ರೂಪ ಹೊರಗಿನ ರೂಪ ಅಷ್ಟೇ ಹೊರತು ಉಡುದೆಲ್ಲ ಕೂಡ ಎಲ್ಲ ಇನ್ಕ್ಲೂಡ್ ಆಗಿತ್ತು. ಅದರೊಳಗೆ ಒಳಗೆ ಎಷ್ಟು ರೂಪ ಬೇಕಾದ್ರೆ ಚಿಂತನೆ ಮಾಡಿಕೊ, ಹೊರಗೆ ಎಷ್ಟು ರೂಪ ಬೇಕಾದ್ರೆ ಚಿಂತನೆ ಮಾಡು. ಒಟ್ಟು ರೂಪ ಭೇದ ಇಲ್ಲ, ಅದರಿಂದ ಧ್ಯಾನ ಅಂಬೋದು ಯಾವಾಗಲೂ ಕೂಡ ಮೇಂಟೈನ್ ಮಾಡ್ತಾ ಲೆಕ್ಕ. ಪೂರ್ವದಲ್ಲೇ ಮತ್ತೆ ಇದೆಲ್ಲ ಮಾಡಿ ಅಪ್ರೋಷನ್ ಧ್ಯಾನ ಆಗುತ್ತೆ ಅಂತ ಹೇಳಕ್ಕೆ ಹೊರಟಿದ್ದಾರೆ. ಮುಂಚೆ ಯಾವ ಸಾಧ್ಯ ಆಗದೆ ಅದನ್ನು ಮಾಡು, ಅವ್ರು ಹೇಳ್ಕೊಟ್ಮೆ ಅದನ್ನೇ ಮಾಡಬೇಕು. ನೀತಗುರು ಹೇಳ್ಕೊಟ್ಮೇಲೆ ಏನು ಮಾಡಬೇಕಾಗ, ಅದನ್ನೇ ಅಲ್ಲಿಯವರೆಗೂ ಇದನ್ನು ಮಾಡ್ತಾ ಇರಬೇಕು. ತತ್ ಕಥಮಿತ್ಯತೋ ಬಿಂಬ ಓದೋದು ಎಲ್ಲಿವರೆಗೂ, ಪರೀಕ್ಷೆ ಕಾಲ ಕೂಡ ಓದ್ತಾ ಕೂತ್ರೆ ಪದ್ಧತಿ ಆಗುತ್ತೆ, ಓದ್ತಾನೇ ಇರಬೇಕು, ಏನು ಪ್ರಯೋಜನಕ್ಕೆ ಬರೋದಿಲ್ಲ ಅದು. ಆ ರೀತಿ ತತ್ ಕಥಮಿತ್ಯತೋ ಬಿಂಬೋಪಾಸನಾ ಪ್ರಕಾರ ವಿಜ್ಞಾನೇ ಸತಿ ಏಕಮೇವ ಅನೇಕಂ ಭವತಿ ವಿಶೇಷವಿಧಾಮಿತಿ ಇದಾನೀಮೇವ ಕಿಂತಯ ಚಿಂತೆಯ ಇತಿ ರೂಪಾಂತರಾಣ್ಯೇವ ಪಾರ್ಥಿವ ಪಾಂಸು ಪರಿಗಣನ ಪಟೀಯಸ ಮನಸ ವಿಭುಧಾಯುಷಾಪಿ ವಿಚಾರೇಣಾಪಿ ನವನವಾನ್ಯೇವ ವಿದ್ಯಂತೆ ರೂಪದಾರಿದ್ರ್ಯ ಅಭಾವಾತ್ ಇತಿ ಕಾತ್ರ ಗ್ರಂಥ ಇತ್ಯಭಿಪ್ರಾಯೇಣ ತದ್ವಿರುಣೋತಿ ತೇಷ್ವಿತಿ. ಹಾಗೊಂದು ಪ್ರಶ್ನೆಯಾಗಿ ಉತ್ತರ ಕೊಟ್ರಿ, ಏನದು ತತ್ ಕಥಮಿತ್ಯತೋ ಬಿಂಬೋಪಾಸನ ಪ್ರಕಾರ ವಿಜ್ಞಾನೇ ಸತಿ. ನೋಡಿ, ಬಿಂಬೋಪಾಸನ ಮಾಡಿದ ಗೊತ್ತಾದ ಮೇಲೆ ಏಕಮೇವ ಒಂದೇ ರೂಪ ಬಂತಾಗ, ಅಲ್ಲಿವರೆಗೂ ಅನೇಕ ರೂಪ ಚಿಂತನೆ ಮಾಡಿದ್ದ, ಒಂದೇ ರೂಪ ಚಿಂತನೆ ಮಾಡ್ದ, ಆಗ ಅನೇಕಂ ಭವತಿ, ಅದು ಅನೇಕ ಯಾತಕ್ಕಾಗುತ್ತೆ ಅಂತ ಕೇಳಿದರೆ ಆ ಬಿಂಬ ರೂಪಕ್ಕೂ ಬೇರೆ ರೂಪಕ್ಕೂ ಭೇದ ಇಲ್ಲ ಅಂತ ತಿಳ್ಕೊಂಡಾಗ ಏನಾಯ್ತದು, ಅನೇಕ ರೂಪ ಚಿಂತನೆ ಮಾಡಿದಾಗ ಏಕನಾಯಿತು ಅನೇಕನೂ ಆಯಿತು. ವಿಶೇಷ ವಿಧಾಮಿತಿ, ಯಾರಿಗೆ ವಿಶೇಷ ತಿಳ್ಕೊಂಡವರಿಗೆ ಸಾಧ್ಯ ಇತ್ತು. ಇದಾನೀಮೇವ ಕಿಂತಯ ಚಿಂತೆಯ ಇತಿ, ಅದು ಮುಂದಾಗುತ್ತೆ, ಈಗಲೇ ಆಗಿ ಚಿಂತನೆ ಮಾಡಬೇಕು ಅಂತ ಕೇಳಿದರೆ ರೂಪಾಂತರೇಣ್ಯವ ಪಾರ್ಥಿವ ಪಾಂಸು ಪರಿಗಣನ ಅಪಟೀಯಸ ಮನಸ ವಿಭುಧಾಯುಷಾಪಿ ವಿಚಾರೇಣಾಪಿ ನವನವಾನ್ಯೇವ ವಿದ್ಯಂತೆ ರೂಪದಾರಿದ್ರ್ಯಾಭಾವಾತ್. ಅದಕ್ಕೆ ಹೇಳ್ತಾರೆ ಪರ್ವಾತ್ ರೂಪಗಳು ಬೇಕಾದಷ್ಟು ಇದೆ, ಆದ್ರಿಂದಾಗಿನೇ ನಮಗೆ ಅದಿಲ್ಲ ಇದ್ರೆ ಯೋಚನೆ ಮಾಡೋಕೆ ಕಾರಣನೇ ಇಲ್ಲ. ಊಟ ಕೂತಾಗಲ ಹಾಗೇನೆ ಬರೀ ಚಟ್ನಿ ಊಟ ಮಾಡ್ತಿದ್ರೆ ಬೋರ್ ಹೊಡೆದ್ಬಿಡುತ್ತೆ, ಪಲ್ಲೆ ಚೇಂಜ್ ಅದ್ರ ಪಲ್ಲೆ ವೆರೈಟಿಗಳು ಚೇಂಜ್ ಮಾಡ್ತಾನೆ. ಮತ್ತೆ ಆ್ಯಕ್ಚುಲಿ ತಿಂಬೋದೇ ಹೊಟ್ಟೆ ತುಂಬ ಎಲ್ಲ ಉದ್ದೇಶ ಒಂದೇ, ಅದು ಚೇಂಜ್ ಮಾಡ್ತಾ ಒಂದು ಏನಾಗುತ್ತಾಗ ಅದು ಉದ್ದಾಗುತ್ತೆ, ಒಂದು ಸಾಕಾಗಿಬಿಡುತ್ತೆ, ತಿನ್ನೊಂದು ತೊಳೆ ರೆಡಿ ಆಗಿರ್ತಾನೆ ಆಗ್ಲೇ, ಒಂದು ಸಾಕೋ ತಿಳಿಸ್ಬಿಡು ಮತ್ತೊಂದು ರೆಡಿ ಆಗ್ತಾನೆ, ಸ್ವೀಟ್ ಒಂದು ಆಗಿ ಆಯ್ತು ಅಂತಾನೆ, ಇನ್ನೊಂದು ತಷ್ಟ ಮತ್ತೆ ಜಾಗ ಮಾಡ್ತಾನೆ. ಯಾಕೆ ಇದು ರೂಪ ಚಿಂತನೆ ಮಾಡ್ಬೇಕು. ಅದೇ ರೀತಿನೇ ಭೋಜನ ಕಾಲಕ್ಕೆ ದ್ರವ್ಯಗಳು ಪದಾರ್ಥ ಬದಲಾದ ಹೋದಂತೆ ನಮ್ಮ ಊಟ ಕಂಟಿನ್ಯೂ ಆಗೋದು ಹಾಕ್ಸ, ಅವೆಲ್ಲದಕ್ಕೆ ಊಟ ಅಂತಲೇ ಹೆಸರು. ಅದಕ್ಕೆ ಪಲ್ಯ ತಿಂತಾನೆ, ಎಲ್ಲದಕ್ಕೆ ಏನು ಹೆಸರು, ನಾಮ್ನ ಹೆಸರು, ನಾಮ ಕಾಮನ್ ನೇಮ್ ಏನು, ಊಟ ಮಾಡ್ತೀವಿ, ಎಲ್ಲದಕ್ಕೆ ಏನಂತ ಧ್ಯಾನ ಮಾಡ್ತಾನೆ ಅಷ್ಟೇ. ಇದು ಭೋಜನ, ಅದು ಧ್ಯಾನ. ಭೋಜನ ಅನ್ನೋದು ಅನೇಕ ಪದಾರ್ಥ ಇದ್ದಾಗ ಅದು ಏನಂತ ಕರೀತಾರೆ, ಅದಕ್ಕೆ ಭೂರಿ ಭೋಜನ, ಪುಷ್ಕಳ ಭೋಜನ ಆಗುತ್ತೆ, ಪುಷ್ಕಳ ಧ್ಯಾನ ಆಯಿತು. ಅದೇ ಬೇರೆಯವರಲ್ಲಿ ಕಾನ್ಸೆಪ್ಟ್ ಇಲ್ಲೇ ಇಲ್ಲ, ಬೇರೆ ಯಾವ ಮತದಲ್ಲೂ ಕೂಡ ದೇವ್ರಿಗೆ ಆಕಾರನೇ ಇಲ್ಲ. ಫಸ್ಟ್ ಆಫ್ ಆಲ್ ಅಲ್ಲೇ ಪ್ರಾಬ್ಲಮ್ ಶುರುವಾಗುತ್ತೆ. ಇದು ತಮಾಷೆ ಗೊತ್ತಾ, ಆ ಸಾಕಾರ ರೂಪ ಚಿಂತನೆ ಮಾಡೋದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ನಿರಾಕಾರ ಏನು ಚಿಂತನೆ ಮಾಡ್ತಾನೆ ಅವನು, ಅರ್ಥ ಆಯ್ತಾ? ಸಾಕಾರ ರೂಪ ಚಿಂತನೆ ಕಷ್ಟ ಆಗಬಾರ್ದು, ನಿರಾಕಾರ ಅಂದರೆ ತಮಾಷೆ ಅಂತ ಕೇಳಿದರೆ ಬರೀಲಿ ಊಟ ಮಾಡಿ ಏನು ಮಾಡ್ತೀರ, ಆ ರೀತಿ ಆಗುತ್ತೆ. ಏನು ಬಡಿಸಿಲ್ಲ, ಊಟ ಮಾಡು ಊಟ ಮಾಡು ಅಂತ ಹೇಳ್ತಾರೆ, ಏನು ಊಟ ಮಾಡಬೇಕು ಅವನು? ಸೊ ನಿರಾಕಾರ ಚಿಂತನೆ ಅಂದರೆ ಹಾಗೆ ಏನು ಪ್ರಯೋಜನ ಇಲ್ಲ, ಅದರಿಂದ ಉಪಯೋಗ ಬರೋದಿಲ್ಲ. ಸಾಕಾರ ಚಿಂತನೆ ಅದು ಕೂಡ ಎಂಥದ್ದು ಕಲ್ಯಾಣ, ಅದು ಭಗವಂತ ತತ್ತೇ ರೂಪಂ ಕಲ್ಯಾಣತಮಂ ಪ್ರಪಸ್ಯೆ, ಪರ್ವಾತ ರೂಪ ಅಂದರೆ ಅತ್ಯದ್ಭುತವಾದ ರೂಪ, ಆಗ ಚಿಂತನೆ ಮಾಡೋದು ಸರಿ ಹೋಗುತ್ತೆ ಹೊರತು ಕಲ್ಯಾಣತಮಂ ರೂಪ ಅಂತ ಉಪನಿಷತ್ ಹೇಳಿದ ಮೇಲೆ ಪರಮಾತ್ಮನಿಗೆ ರೂಪನೇ ಇಲ್ಲ ಅಂದ್ರೆ ಏನರ್ಥ? ಈಶಾವಾಸಿ ವಿರುದ್ಧವಾದ ಮಾತು. ಪರಮಾತ್ಮ ನಿರಾಕಾರ ಅನ್ನೋ ಮಾತು ಇವು ಸಾವಿರ ನೀವು ಹೇಳ್ಕೊಂಡೋಗಿ ಯೋಚನೆ ಇಲ್ಲ, ಉಪನಿಷತ್ ಹೇಳುತ್ತೆ ಅಂತ ಹೇಳಬಾರ್ದು, ಶಾಸ್ತ್ರ ಹೇಳುತ್ತೆ ಅಂತ ಹೇಳಬಾರ್ದು. ಯಾಕೆ ಅಲ್ಲಿಲ್ಲ ಕಲ್ಯಾಣ ರೂಪ ಅಂತ ಹೇಳಿದ್ರು, ನೋಡ್ತೇನೆ ಅಂತ ಹೇಳ್ತಾರೆ. ಮತ್ತೆ ಅಲ್ಲಿ ನೋಡ್ತೇನೆ ಕಲ್ಯಾಣ ರೂಪ ಅಂತ ಕರೆದ ಮೇಲೆ ರೂಪ ಅಂತ ಅಷ್ಟೇ ಹೇಳಲಿಲ್ಲ, ನಮ್ಮ ರೂಪದಂತಾಗಬಾರ್ದು ಅಂತ ಹೇಳಿ ಕಲ್ಯಾಣ ರೂಪ ಅಂತ ಕರೆದ್ರು. ಅರ್ಥ ಆಯ್ತಾ? ನಾರಾಯಣ ನಿಖಿಲ ಪೂರ್ಣ ಗುಣೈಕ ದೇಹಂ, ಕಲ್ಯಾಣ ರೂಪ ಅಂದ್ರೆ ಒಂದೇ, ನಿಖಿಲ ಪೂರ್ಣ ಗುಣೈಕ ದೇಹಂ ಅಂದ್ರೆ ಒಂದೇ. ಆದ್ದರಿಂದ ಬರೀ ರೂಪ ಅಂದ್ರೆ ನಮ್ಮ ರೂಪನೂ ನಾಶ ಆಗುತ್ತೆ, ದೇವರೂಪ ನಾಶ ಆಗುತ್ತೋ ಅಂತ ಪ್ರಶ್ನೆ ಬರೋದು. ಅದು ಅಪ್ರಾಕೃತ ಅಂತ. ಕಲ್ಯಾಣ ರೂಪ ಅಂದ್ರೆ ಏನೋ, ಅಪ್ರಾಕೃತ ರೂಪ. ಇದೆಲ್ಲ ತಿಳ್ಕೊಂಡ್ರೆ ಇವತ್ತು ಬೇರೆ ಧ್ಯಾನ ಮಾಡಿಸ್ತೀವಿ ಅಂದ್ರೆ ಅರ್ಥ ಇಲ್ಲ ಅದಕ್ಕೆ. ಬೇರೆಯವರು ಧ್ಯಾನ ಯಾರು ಪರಮಾತ್ಮನ ಸಾಕಾರ ಅಂತ ಕರೆದಿಲ್ಲ, ಮತ್ತು ಸಾಕಾರ ಅಂತ ಒಪ್ಕೊಂಡ್ರು ಕೂಡ ಅಪ್ರಾಕೃತ ಅಂತ ಒಪ್ಕೊಂಡಿಲ್ಲ, ಅಪ್ರಾಕೃತ ಅಂತ ಒಪ್ಕೊಂಡ್ರು ಕೂಡ ಅನಂತ ಅನಂತ ರೂಪ ಒಪ್ಕೊಂಡಿಲ್ಲ, ಅವ್ರಿಗೇನು ಸಾಧ್ಯ ಇಲ್ಲ ಧ್ಯಾನ ಮಾಡೋ ಸಾಧ್ಯ ಇಲ್ಲ. ಅವ್ರು ಮಾಡ್ತಾರೆ ಅಂದ್ರೆ ಮೋಸ ಮಾಡ್ತಾರೆ ಅಷ್ಟೇ, ಧ್ಯಾನ ಅಲ್ಲ ಮೋಸ. ಬರೀ ಓದ್ತಾ ಇದ್ದವ್ರು ಸುಮ್ಮನೆ ಏನೋ ಬರಿತಾ ಕೂತಿರ್ತಾರೆ, ಚಿತ್ರ ಬರಿತಾ ಕೂತಿರ್ತಾರೆ ಅಷ್ಟೇ. ಅವರು ಬರೀ ಅರ್ಧ ಗಂಟೆ ಎದ್ದು ಹೋಗಾಗಿಲ್ಲವಲ್ಲ, ಫಸ್ಟ್ ಹಾಫ್ ಅನ್ ಅವರ್ ಎದ್ದು ಹೋಗಾಗಿಲ್ಲ, ಭಾರಿ ಸೀರಿಯಸ್ ಬರೆದ ಕಡ್ತಾ ಇರುತ್ತೆ. ಏನು ಓದೇ ಇಲ್ಲ ಏನು ಬರೀತಾರೆ ಅಂತ ಕೇಳಿದ್ರೆ ತನ್ನ ಹೆಸರು ಬರಿತಿರ್ತಾರೆ, ಚಿತ್ರ ಬರಿತಿರ್ತಾರೆ, ಏನೋ ಬರಿತಾ ಕೂತಿರ್ತಾರೆ ಅಷ್ಟೇ. ಏನು ಅರ್ಥ ಇಲ್ಲ ಅದಕ್ಕೆ, ನೋಡೋರಿಗೆ ಹಾಗೆ ಕಾಣಿಸುತ್ತೆ, ಒಳಗೇನು ಇರೋದಿಲ್ಲ ಅದ್ರ. ಇದರಿಂದ ಏನು ಗೊತ್ತಾಯಿತು, ಅವ್ರು ಹೇಗೆ ಮಾಡ್ತೀವಿ, ಇವ್ರು ಯಾಕೆ ಮಾಡ್ತಾನೋ ಅವ್ರು ಆ ರೀತಿ ಮಾಡ್ತಾರೆ. ಗೊತ್ತಿಲ್ಲ ಅಂದ್ರೆ ಪ್ರಿಟೆಂಡ್ ಮಾಡಬೇಕಲ್ಲ, ಅವ್ರಿಗೆ ಒಂದು ಧೈರ್ಯ, ಇವತ್ತಾದ್ರೂ ಫೇಲ್ ಅಂತ ಗೊತ್ತಾಗಲ್ಲ, ಇನ್ನೊಂದು 3-4 ತಿಂಗಳು ಕಾಯ್ಬೇಕು ಗೊತ್ತಾ. ಅಲ್ಲಿವರೆಗೂ ನಿಶ್ಚಿಂತೆ, ಬರೆದವನಿಗೂ ಬರದೇ ಇದ್ದವನಿಗೂ ವ್ಯತ್ಯಾಸ ಗೊತ್ತಾಗೋದು ಯಾವಾಗ, ರಿಸಲ್ಟ್ ಬಂದಮೇಲೆ ಅಷ್ಟು ಸಮಾಧಾನ ಅವನಿಗೆ. ಆದರೆ ಇವರು ಕೂಡ ಅಷ್ಟೇ, ಈ ಸದ್ಯಕ್ಕಂತ ಯಾರಿಗೂ ಗೊತ್ತಾಗಲ್ಲ, ಮೋಸ ಮಾಡ್ಕೊಂಡು ಹೋಗ್ತಿರು ಹೋದ್ ಮಾಡ್ತಾ ಇರ್ತಾರೆ, ಇವ್ರು ಮೋಸ ಹೋಗ್ತಾನೆ ಇರ್ತಾರೆ. ಅದನ್ನೇ ಬರೀತಿರೋದು ಅಷ್ಟೇ, ಹತ್ತು ಸರ್ಟ್ ಪಾಸ್ ಮಾಡ್ತೀವಿ ಪಾಸ್ ಮಾಡಿಸಿದ್ರೆ ಬರೆಯೋದಷ್ಟೇ, ಏನು ಉಪಯೋಗ ಇಲ್ಲ. ಅದರ ರೂಪದಾರಿದ್ರ್ಯಾಭಾವಾತ್ ಇತಿ ಕಾತ್ರ ಕಥಂತ ಇತ್ಯಭಿಪ್ರಾಯೇಣ ತದ್ವಿವೃಣೋತಿ ತತ್. ಅದೇ ಆದ್ದರಿಂದಾನೇ ದೇವ್ರ ಬಗ್ಗೆ ಎಷ್ಟು ರೂಪವೇ ಗೊತ್ತಾ ನಿಮಗೆ. ಪಾರ್ಥಿವ ಪಾಂಸು ಪರಿಗಣನಾ ಪಟೀಯಸ. ಪಾರ್ಥಿವ ಪಾಂಸು ಅಂದ್ರೇನು, ಪಾರ್ಥಿವಾನ್ಯಪಿ ವಿಮವೇ ರಜಾಂಸಿ, ಮಣ್ಣಿನ ಕಣಗಳು ಗೊತ್ತಾಯ್ತಾ, ಜಲಬಿಂದುಗಳು ಅದನ್ನು ಕೊಡೋದು. ವಿಭುಧಾಯುಷಾಪಿ, ದೇವತೆಗಳು ಆಯುಷ್ಯ ಕೊಟ್ಟರು ಕೂಡ ಯಾವ ಕಾಲಕ್ಕೂ ದೇವ್ರ ಉಪಯೋಗಿಸೋಕ್ಕೆ ಯಾರಿಗೂ ಆಗೋದಿಲ್ಲ. ಅಷ್ಟು ರೂಪ ಇರಬೇಕಾದ್ರೆ ಯಾಕೆ ಯೋಚನೆ ಮಾಡ್ತೀರಿ ಅಂತ ಹೇಳ್ತಾರೆ. ಅಷ್ಟು ರೂಪ ಇರುವ ಚಾನಲ್ ಎಷ್ಟಿದ್ದರೂ ಖುಷಿ ಇರಲಿ, ನೋಡ್ತಾನೆ ಬಿಡ್ತಾರೆ ಎಷ್ಟು ಚಾನಲ್ ಇರಬೇಕಾದ್ರಾಗೆ ಟಿ ವಿಯೊಳಗೆ ಎಲ್ಲ ಚಾನಲ್ ಕಾಣ ನೋಡೋದು, ಒಂದು ಕೂಡ ನೋಡಕ್ಕೆ ಬರಲ್ಲ ಇವ್ರಿ, ಟೈಮ್ ಇರಲ್ಲ. ಎಷ್ಟು ಜಾಸ್ತಿ ಚಾನಲ್ ಟಿ ವಿ ತೊಗೊಂಬರ್ತಾರೆ, ಅದು ಬಂದು ಕೊಟ್ಬಿಟ್ರೆ ಜಾಸ್ತಿ ಚಾನಲ್ ಒಂದು ಪ್ರೈವೇಟ್ ತೊಗೊಳ್ತಾರೆ. ಅದು ಬೇಕಿರಲಿ ಬಿಡಲಿ, ಮನುಷ್ಯನ ಪದ್ಧತಿ ಅದು. ಅದನ್ನು ದೇವ್ರ ರೂಪ ಎಷ್ಟಿದೆ ನೋಡಿದ್ರೆ ಅಂತ ಹೇಳ್ತಾರೆ. ಇನ್ಯಾಕೆ ಬೇರೆ ಕಡೆ ಹೋಗ್ಬೇಕಾಗ. ತೇಷ್ವಿತಿ ಪಶ್ವಾದಿ ರೂಪೇಶು ಭೂತೇಶು ಆತ್ಮಾಸ್ತೀತಿ ತಥಾ ದೇವತಾಸ್ತೀತಿ ಬುದ್ಧಿ ಯದಾ ಪಶ್ವಾದಿಷು ತದಾ ಸುತರಾಂ ಋಷು ಕರ್ತವ್ಯಾ ಮತ್ತೆ ಹೇಳ್ತಾರೆ. ಪಶ್ವಾದಿಗಳಲ್ಲಿ ಪರಮಾತ್ಮ ಇದ್ದಾನೆ, ತಥಾ ದೇವತಾ ಅಸ್ತಿ, ದೇವತೆ ಅಭಿಮಾನಿ ದೇವತೆಗಳಿದ್ದಾರೆ ಅಂತ ಬುದ್ಧಿ ಬಂದ ಮೇಲೆ ಪಶ್ವಾದಿಗಳಲ್ಲೇ ಹೇಗಿದ್ದಾಗ ಮನುಷ್ಯರು ಚಿಂತನೆ ಮಾಡಿದ್ರಲ್ಲಕ್ಕಾಗತ್ತಾ, ಯೋಚನೆ ಮಾಡಿ ಹೇಳ್ತಾರೆ. ಅಂದರೆ ಮನುಷ್ಯರಲ್ಲಿ ಅತಿಥಿ ದೇವೋಹೋ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಪಶುಗಳಲ್ಲೇ ನೀವು ದೇವರನ್ನು ಕಾಣಬೇಕು, ಅದಕ್ಕೆ ಆಹಾರ ಕೊಡೋದು ಕೂಡ ದೇವ್ರ ಪೂಜೆ ಅಂತ ತಿಳ್ಕೊಳ್ಬೇಕು ಶಾಸ್ತ್ರ ಹೇಳಿದ ಮೇಲೆ. ಇನ್ನು ಮನುಷ್ಯರಿಗೆ ಮಾಡ್ತಕ್ಕಂಥ ಉಪಚಾರಗಳೆಲ್ಲ ಏನಾಗುತ್ತದೋ ಒಡಗಿರೋ ಪರಮಾತ್ಮನಿಗೆ ಮುಟ್ಟುತ್ತೆ. ಆದ್ದರಿಂದ ಏನು ಯೋಚನೆ ಇದೆ. ಸುತರಾಂ ಋಷು ಕರ್ತವ್ಯ ತತ್ರ ಸರ್ವತ್ರಾಪಿ ನೈಕ ಪ್ರಕಾರೇಣ ಆವಿರ್ಭಾವ. ಇಲ್ಲೂ ಸ್ವಾರಸ್ಯ ಇದೆ, ಎಲ್ಲ ಕಡೆ ರೂಪ ಇದ್ದರೂ ಕೂಡ ಆವಿರ್ಭಾವ ಮಾತ್ರ ಪರಮಾತ್ಮ ಎಷ್ಟು ಮಾಡ್ತಾನೆ, ಆ ವಸ್ತು ಯೋಗ್ಯತೆ ತಕ್ಕಂತೆ ಮಾತ್ರ ಮಾಡ್ತಾನೆ. ಕರೆಂಟ್ ವೋಲ್ಟೇಜ್ ಒಂದೇ, ಆದರೆ ಬೆಳಕು ಒಂದೇ ರೀತಿ ಬರೋದಿಲ್ಲ. ಅದಕ್ಕೆ ಕರೆಂಟ್ ಶಕ್ತಿ ಚೇಂಜ್ ಆಗಿಲ್ಲ, ಕರೆಂಟ್ ಶಕ್ತಿ ಅದೇ, ಬಲ್ಬ್ ಶಕ್ತಿ ಅಷ್ಟಿಲ್ಲ. ಬಲ್ಬ್ ಕೆಪಾಸಿಟಿ ಲಿಮಿಟೆಡ್ ಆದ್ದರಿಂದ ಕಡಿಮೆ ಬೆಳಕು ಬರುತ್ತೆ, ಆದರೆ ಅಲ್ಲಿ ಶಕ್ತಿ ಮಾತ್ರ ಫುಲ್ ಇದೆ. ಅದರಿಂದ ಒಂದು 100 ಕ್ಯಾಂಡಲ್ ಬಲ್ಬ್ ತೆಗೆದು ಕೈ ಇಡಬೇಡಿ, 0 ಕ್ಯಾಂಡಲ್ ಬಲ್ಬ್ ತೆಗೆದು ಕೈ ಹಿಡಿ ಅಂತ ಕೇಳಿ ಏನಾಗುತ್ತೆ ಅಲ್ಲಿಗೆ. ಅದು 0 ಕ್ಯಾಂಡಲ್ ಹೊಡೆಯೋದಿಲ್ಲ, ಎಷ್ಟು ಹೊಡೆಯುತ್ತೆ ಅದು, 230 ವೋಲ್ಟ್ಸ ಹೊಡೆಯೋದು. ಅದರಿಂದ ನಮ್ಗೆ ಆಗ ಗೊತ್ತಾಗುತ್ತೆ, ದೇವರ ಸನ್ನಿಧಾನ ಮಾತ್ರ ಚೇಂಜ್ ಇಲ್ಲ, ಅಂದರೆ ವಸ್ತು ಚೇಂಜ್ ಇದೆ. ಅದಕ್ಕೆ ವಿದ್ಯಾವಿನಯ ಸಂಪನ್ನ ವ್ಯಕ್ತಿಗಳು ಚೇಂಜ್ ಇದ್ದಾರೆ, ಇದು ಅದ್ರ ಒಳಗಿಂದ ಕರೆಂಟ್ ಚೇಂಜ್ ಆಗಿಲ್ಲ, ದೇವ್ರ ರೂಪ ಏನಾಗಿಲ್ಲ, ಬದಲಾಗಿಲ್ಲ. ಅದಕ್ಕೆ ಸಾಮ್ಯ ಚಿಂತನ ಅಂತ ಕೇಳಿದ್ದೆ. ಸೊ ವೋಲ್ಟೇಜ್ ಸಾಮ್ಯ ಚಿಂತನ, ವ್ಯಾಟ್ಸ್ ವ್ಯತ್ಯಾಸ ಚಿಂತನ. ವ್ಯಾಟ್ಸ್ ಎಲ್ಲ ಚೇಂಜ್ ಆಗುತ್ತೆ, ವೋಲ್ಟೇಜ್ ಚೇಂಜ್ ಆಗೋದಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ದೇವ್ರ ರೂಪ ಎಲ್ಲ ಒಳಗಿರೋದು, ಇದೆಲ್ಲ ಇವ್ರ ಶಕ್ತಿಗಳು, ಅದರಲ್ಲಿ ವ್ಯತ್ಯಾಸ ಆಗೋ ಎಷ್ಟು ಸುಲಭ ಇದೆ. ಅದನ್ನ ಅಪಾರ್ಥ ಮಾಡ್ಕೊಂಡು ಅವ್ರು ಏನು ಮಾಡಿದ್ರು, ಎಲ್ಲ ಒಂದೇ ಬಾಯತ್ತೆ, ಎಲ್ಲ ಒಂದೇ ಅಷ್ಟೇ. ಎಲ್ಲ ಒಂದೇ ಅಂದ್ರೆ ಎಲ್ಲರೂ ಪಾಸ್ ಆಗಬೇಕು, ಎಲ್ಲ ಒಂದೇ ಬರೋದು ಪಾಸ್ ಆಗೋದಷ್ಟೇ. ಕೆಮಿಸ್ಟ್ರಿ ಬಂದರೆ ಫಿಸಿಕ್ಸ್ ಬರೋದು, ಎಲ್ಲ ಒಂದೇ ರೀ ಅಂತ ಹೇಳ್ದೆ. ಫಿಸಿಕ್ಸ್ ಕೇಳಿದ್ರೆ ಮ್ಯಾಥಮೆಟಿಕ್ಸ್ ಬರೋದು, ಎಲ್ಲ ಒಂದೇ ರೀ. ಆ ರೀತಿ ಯಾರು ಒಪ್ತಾರ, ದಡ್ಡ ಅಂತಾರೆ. ಫಿಸಿಕ್ಸು ಕೆಮಿಸ್ಟ್ರಿ ಬೇರೆ, ಮ್ಯಾಥಮೆಟಿಕ್ಸು ಕೆಮಿಸ್ಟ್ರಿ ಬೇರೆ, ಜೀವರು ದೇವ ಒಂದೇ, ಹೇಗಾಗುತ್ತೆ ಅದೇ. ಜೀವ ಜೀವ ಭೇದ ಅಂದ್ರೆ ಒಂದೇ, ಸಬ್ಜೆಕ್ಟ್ ಸಬ್ಜೆಕ್ಟ್ ಭೇದ, ಜೀವ ಜೀವ ಭೇದ ಯೋಚನೆ. ಅದರಲ್ಲೂ ಕೂಡ ಟಾಪಿಕ್ಸ್ ಬೇರೆ, ಮತ್ತೆ ಡೈನಮಿಕ್ಸ್ ಸ್ಟ್ಯಾಟಿಕ್ಸ್ ಬರದ, ಮತ್ತೆ ಅದು ಯಾವುದೋ ಕಡೆ ಇನ್ನೊಂದು ಬರದ, ಅದು ತಪ್ಪದು. ಮತ್ತೆ ಅದರಲ್ಲೂ ಕೂಡ ಮತ್ತೆ ಸೂಕ್ಷ್ಮ, ಅದ್ರ ಬಗ್ಗೆ ಏನೋ ಕೇಳಿದ್ರೆ ಇನ್ನೊಂದು ಬರದ. ಮತ್ತೆ ಎಷ್ಟು ಸೂಕ್ಷ್ಮ, ಹೋಗ್ತಾ 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 ಏನಾಗುತ್ತೆ. ಎಕ್ಸ್ಪರ್ಟ್ ಅಂದ್ರೆ ಏನರ್ಥ, ಸೂಕ್ಷ್ಮ ತಿಳ್ಕೊಂಡ್ರೆ ಎಕ್ಸ್ಪರ್ಟ್. ಸೊ ದ್ವೈತ ಎಕ್ಸ್ಪರ್ಟ್, ಅದ್ವೈತ ಎಕ್ಸ್ಪರ್ಟ್, ಎಲ್ಲ ಒಂದೇ ತಿಳ್ಕೊಂಡು ಎಕ್ಸ್ಪರ್ಟೈಸ್ ಆಗ್ಬೇಕು. ಎಲ್ಲ ಒಂದಾಗ ಮಗು ಹೇಳುತ್ತೆ ಎಲ್ಲರ ಒಂದೇ ಅಂತ ಹೇಳೋದಕ್ಕೆ ಯಾವ ವ್ಯತ್ಯಾಸ ಬೇಕು. ಚಿಕ್ಕ ಮಗುವಿಗೆ ತಂದೆ ತಾಯಿ ಯಾರು ಗೊತ್ತಾಗೋದಿಲ್ಲ ನೋಡೋದಕ್ಕೆ, ಅರ್ಥ ಆಯ್ತಾ. ದೊಡ್ಡವರಾದ್ರೆ ಎಲ್ಲ ಗೊತ್ತಾಗುತ್ತೆ ಅವನಿಗೆ. ಅದನ್ನ ಯೋಚನೆ, ಶತ್ರುಗಳು ಯಾರು, ಮಿತ್ರರು, ಮಗು ಯಾರು ಕೇಳ್ಬೇಕಾದ್ರೂ ಹೋಗುತ್ತೆ, ಏನು ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಅದರಿಂದ ಅಯೋಗ್ಯರಿಗೆ ವಿವೇಕ ಇಲ್ಲದವ್ರಿಗೆ ಹಾಗಾಗುತ್ತೆ. ವಿವೇಕ ಅಂದರೆ ದ್ವೈತ, ಅದ್ವೈತ ಅಂದ್ರೇನು ಅವಿವೇಕ ಅಂತ ಆಯ್ತಲ್ಲ. ಸೊ ಯಾವ ಗೊತ್ತಾಯ್ತು ಅಲ್ಲಿಗೆ,
ವಿವೇಕ ಅಂತ ಸ್ಪಷ್ಟ ಹೆಸರಲ್ಲೇ ಆಗಿದೆ. ಬೇರೆ ಯಾರು ಹೇಳಿದ್ರೆ ವಿವೇಕ ವಿವೇಚನೆ ಡಿಸ್ಟಿಂಗ್ವಿಷನ್ ಅಂತ, ಡಿಸ್ಟಿಂಗ್ವಿಷ್ ಮಾಡು, ಡಿಫ್ರೆನ್ಷಿಯೇಟ್ ಮಾಡು, ಡಿಸ್ಟಿಂಗ್ವಿಷ್ ಮಾಡು ಅಂತ ಕೇಳಿದಾಗ ಡಿಸ್ಟಿಂಗ್ವಿಷ್ ಮಾಡು ಅದು ವಿವೇಕ ಅಂತ ಗುಡ್ ಅಂತ ಕರೀತಾರೆ. ಎಲ್ಲ ಒಂದೇ ಅಂತ ಕರೆಯಲ್ಲಿ ಗುಡ್ಡ ಹಾಕಿಸ್ಕೊಂಡು ದಡ್ಡ ಅಂತ ಬೈತಾನೆ ತಕ್ಷಣ. ಇದರಲ್ಲಿ ಯೋಚನೆ ಮಾಡಿದರೆ ಇದೆಲ್ಲ ಅವ್ರು ಉಪಯೋಗ ಮಾಡ್ಕೊಳ್ಳೋದು ಬಿಟ್ಟುಬಿಟ್ಟು ಅವ್ರೇನು ಮಾಡ್ತಾರೆ ಇದನ್ನೆಲ್ಲ ಕೂಡ ಮೋಸ ಮಾಡೋಕ್ಕೆ ಉಪಯೋಗ ಮಾಡ್ಕೊಬಿಡ್ತಾರೆ. ಇದ್ರ ಚಪ್ಪಾಳೆ ಕೂತು ಕೂತಿರ್ತಾರೆ ಅವರು. ಸಣ್ಣ ತಚ್ಚ ಅನುಸಂಧಿ ನಮ್ಮವರೇ ಹೋಗ್ತಾರೆ, ಅದು ಆಶ್ಚರ್ಯ ಅಂತ ಪ್ರೆಕ್ಷರ್ಸ್ಗೆ. ನಮ್ಮವರು ಹೋಗಿರ್ತಾರೆ, ಏನು ಮಾಡಿದ್ರು ಮಾತು ಉಪನ್ಯಾಸಕ್ಕೆ ಹೋಗಲ್ಲ ಅವರು, ಹೋಗೋದು ಅಲ್ಲಿಗೆ ಹೋಗಿ ಕೂತ್ಬಿಟ್ರೆ ಅರ್ಥ ಆಗಲಿ ಬಿಟ್ಟು ಮುಂದೆ ಕೂತ್ಕೊಂಡ್ಬಿಟ್ಟಿರ್ತಾರೆ ಅವರು. ತಚ್ಚ ಅನುಸಂಧೇಯಂ ಭಾವುಕೇನ ಇತಿ ಭಾವೇನ ಯಥಾರ್ಹತಃ ಇತ್ಯಾಹ. ಇದೆಲ್ಲ ಅದಕ್ಕೆ ಆವಿರ್ಭಾವ ತಾರತಮ್ಯ ಮಸ್ತೇವಾ ಅಂತ ತಿಳ್ಕೋಬೇಕಾಗ. ದೊಡ್ಡ ಜ್ಞಾನಿಗಳು ಬಂದರು, ಸಾಮಾನ್ಯ ವ್ಯಕ್ತಿ ಬಂದ, ಇವನು ಗೌರವ ಎಲ್ಲ ಕೊಡ್ತಿದ್ದ ಸಾಮಾನ್ಯ ವ್ಯಕ್ತಿ, ದೊಡ್ಡವ್ರು ಬಂದರು ಅಲ್ಲಿಗೆ ಹೊರಟ್ಬಿಟ್ಟೆ ಗಮನ ಕೊಟ್ಟ. ಯಾತಕ್ಕೆ ಈ ಅಂಡರ್ ಗ್ರೌಂಡ್ ಬೈಟ್ ಹಾಕಿಬಿಟ್ಟು ಚಿಕ್ಕದ ಯಾಕಿರ್ತದೆ ಅದು ಆರಿಸ್ಬಿಡ್ತಾನೆ ತಕ್ಷಣ ಹೋಗ್ತಾನೆ. ಯಾಕೆ ಇದು ಅದ್ರ ಬೆನಿಫಿಟ್ ಇದರಲ್ಲೇ ಆಗ್ತಾ ಇದೆ. ಇದ್ರ ಯಾವ ಕೂಪದ ಬೆನಿಫಿಟ್ ಹೇಗೆ ಸಮುದ್ರದಲ್ಲಿ ಆಗುತ್ತೋ ಹಾಗೆ. ಯಾತ ಬಂದು ಯಾವಾನರ್ಥ ಉದಪಾನೆ ಸರ್ವತಃ ಸಂಪ್ಲುತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ್ಯ ಬಿಜಾನತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸುಲಭವಾಗಿ ನಮಗೆ ತಿಳಿಯುತ್ತೆ. ಕೈವಲ್ಯಂ ಶಿಕ್ಷೇದಿತಿ ಇದು ಒಂದು ಭಾಗ. ಸರ್ವತ್ರ ಆತ್ಮೇಶ್ವರ ಅನ್ವೀಕ್ಷಾಂ ಶಿಕ್ಷೆ ಕೈವಲ್ಯಂ ಶಿಕ್ಷೆ ಇದೊಂದು ಭಾಗವತ ಧರ್ಮ. ನಾನು ಕೇವಲ ಸಹಾಯರಹಿತ ತಸ್ಯ ಭಾವ ಕೈವಲ್ಯಂ, ಕೇವಲಸ್ಯ ಭಾವ ಕೈವಲ್ಯಂ ಅಂತ ಅದಕ್ಕೆ ಅರ್ಥ. ಕೇವಲಸ್ಯ ಭಾವ ಕೈವಲ್ಯಂ ಏಕಾಕಿನ ಮೇ ಏಕಾಕಿತ್ವಮೇವಾ. ಏಕಾಕಿತ್ವವನ್ನು ಚಿಂತನೆ ಮಾಡಬೇಕು. ಏನದು ಅರ್ಥಾಂತರಸ್ಯ ಅತ್ರ ಅತ್ರ ಅನವಸರ ದುಸ್ತತ್ವ. ಅರ್ಥಾಂತರ ಅಂತ ಇಟ್ಕೊಳ್ಳೋಕೆ ಹೋಗಬಾರ್ದು, ಇದೊಂದೇ ಇರೋದಿಲ್ಲ. ಅನವಸರ ಅಂದರೆ ಅಪ್ರಾಸಂಗಿಕ, ಬೇರೆ ಅರ್ಥ. ತಚ್ಚ ಕಿಮಿತ್ಯತ್ರ ಪರಿಗಣ್ಯತೆ ಅಂಥವಳ ಕೈವಲ್ಯಂ ಚಿಂತೆ ಅಂತ ಎಲ್ಲ ನಾವೇ ಚಿಂತನೆ ಮಾಡೋದು ಅರ್ಥ ಮಾಡಬಾರ್ದು. ಕೇವಲ ಕೇವಲಸ್ಯ ಭಾವ ಕೈವಲ್ಯಂ ಅಷ್ಟೇ ಚಿಂತನೆ ಮಾಡಬೇಕು. ಕೇವಲ ಅಂದ್ರೆ ಏನು? ಸಹಾಯರಹಿತ ಅಂತ ಅರ್ಥ. ಕೇವಲ ಅವನೊಬ್ಬನು ಸಾಕರೆ ಅಂದ್ರೆ ಏನು? ಬೇರೆ ಬೇಕಿಲ್ಲ ಅಂತ ಅರ್ಥ. ದೇವರು ಕೇವಲ ಅಂದ್ರೆ ಏನು? ಬೇರೆ ಎಲ್ಲ ಸುಳ್ಳು, ಅವನೊಬ್ಬನೇ ಇದ್ದಾನಂತ ಅರ್ಥ ಅಲ್ಲ. ಅವನು ಯಾರು ಹೆಲ್ಪ್ ಬೇಕಾಗಿಲ್ಲ. ಏಕಮೇವ ಅದ್ವಿತೀಯಂ, ಅದ್ವಿತೀಯ ಒಬ್ಬನೇ ಹೋಗ್ತೀನಿ, ಯಾರ ಜೊತೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಒಬ್ಬರ ಕೈಯಲ್ಲಿ ಇನ್ನೊಬ್ಬರನ್ನು ಕಳಿಸಿ ಅಂತ ಹೇಳ್ತಾರೆ. ದೇವರಿಗೆ ಯಾರು ಯಾವ ಕಾಲಕ್ಕೆ ಏನು ಬೇಕಾಗಿಲ್ಲ? ದೇವರಿಗೆ ಯಾರಿಗೂ ಸಹ ಯಾರು ಸಹಾಯನೂ ದೇವರಿಗೆ ಬೇಕಿಲ್ಲ. ಅದಕ್ಕೆ ಕೈವಲ್ಯ ಅಂತ ದೇವರಿಗೆ ಹೆಸರು. ಇನ್ನೊಂದಿಲ್ಲ ಅಂತ ಅರ್ಥ ಮಾಡಬಾರ್ದು. ಅವನು ಇನ್ನೊಬ್ಬರು ಸಹಕಾರ ಬೇಕಿಲ್ಲ ಅಂತ ಅರ್ಥ. ಇನ್ನೊಬ್ಬರಿಗೆ ಅವನು ಸಹಕಾರ ಬೇಕು, ಆದರೆ ದೇವರಿಗೆ ಮಾತ್ರ ಯಾರು ಸಹಾಯನೂ ಬೇಕಿಲ್ಲ. ಅದಕ್ಕೆ ದೇವರಿಗೆ ನಾವು ಮಾಡಿದಾಗ ಏನಂತ ಕರಿತೇವೆ? ಸೇವೆ ಅಂತೇವೆ. ದೇವರು ನಮಗೆ ಮಾಡಿದಾಗ ಏನಂತೇವೆ? ಅನುಗ್ರಹ ಅಂತ ಕರಿತೇವೆ. ದೊಡ್ಡವ್ರು ಮಾಡಿದಾಗ ಅನುಗ್ರಹ, ಚಿಕ್ಕವ್ರು ಮಾಡಿದಾಗ ಸೇವೆ. ಅಷ್ಟೇ ಹೊರತು ಅದನ್ನು ಅವರಿಗೆ ನಾವು ಹೆಲ್ಪ್ ಅಂತ ಕರಿಬಾರ್ದು, ದೊಡ್ಡವರಿಗೆ ಹೆಲ್ಪ್ ಅಂತ ಕರೀಲಿಕ್ಕೆ ಹೋಗಬಾರ್ದು. ದಚ್ಚೆ ಕಿಮಿತ್ಯತ್ರ ಅನು ಅತ್ಯುತ್ತಮಾರ್ಥ ವೇದಕತ್ವಾಭಾವಾತ್ ಇತ್ಯತಃ ತದ್ವ್ಯಾಖ್ಯಾತಂ ಪೂರ್ವತ್ರ. ನೀವೇನಾದರೂ ಕೂಡ ಇನ್ನೊಂದು ವಸ್ತು ಇಲ್ಲ ಅದು ಒಂದೇ ಅಂತ ಅರ್ಥ ಮಾಡಿಬಿಟ್ರೆ ಅತ್ಯುತ್ತಮ ಅರ್ಥ ಬರಲಿಲ್ಲ ವೇದಕ್ಕಾಗ. ಯಾವಾಗಲೂ ಕೂಡ ಶಾಸ್ತ್ರಕ್ಕೆ ಏನು ಅರ್ಥ ಮಾಡಬೇಕು? ದೊಡ್ಡ ದೊಡ್ಡ ಅರ್ಥ ಮಾಡಬೇಕು, ಚಿಕ್ಕ ಅರ್ಥ ಮಾಡಬಾರ್ದು. ದೊಡ್ಡ ಕಬ್ಬಿಣದ ರಿಂಗು ಅದಕ್ಕೊಳ್ಳೋದು ಗೋಲ್ಡನ್ ಕೇಸು ಎತ್ಕೊಂಡು ಹೋಗ್ತಾರೆ ಯಾರು ಕೂಡ. ಅದಕ್ಕೆ ಮೇಲೆ ಕವರ್ ನೋಡ್ತಾನೆ, ಅದನ್ನು ಒಳಗೆ ಏನಿರಬೇಕು ಎಕ್ಸ್ಪೆಕ್ಟ್ ಮಾಡ್ತಾನೆ. ಬೆಳ್ಳಿ ಪದಾರ್ಥ ಇದ್ದರೆ ಕನಿಷ್ಠ ಪಕ್ಷ ಒಳಗೆ ಏನಿರಬೇಕು? ಬೆಳ್ಳಿ ಸಂಪುಟ ಇದ್ದರೆ ಬಂಗಾರ ಇರಬೇಕು, ಬೆಳ್ಳಿ ಯಾರು ಇರಬೇಕು ಕೊನೆ ಪಕ್ಷ, ಅದಕ್ಕಿಂತ ಕಡಿಮೆ ಇರಬಾರ್ದು. ಗೊತ್ತಾನೆ ಆ ಸ್ಟೀಲ್ ಇಡಲಿಕ್ಕೆ ಯಾರು ಬೆಳ್ಳಿ ಇಟ್ಕೊಂಡು ಪಕ್ಕ ಸ್ಟೀಲ್ನಲ್ಲಿ ಬೆಳ್ಳಿ ಇಡ್ಬೋದು, ಬೆಳ್ಳಿ ಒಳಗೆ ಸ್ಟೀಲ್ ಯಾರು ಇಡೋದಿಲ್ಲ. ಸೊ ಶಬ್ದ ಅಂಬದೇನೋ ಆ ಸಂಪುಟ ಇದ್ದಾಗೆ, ಅರ್ಥ ಅಂಬದೇನೋ ಒಳಗಿರೋದು ಕಂಟೈನರ್, ಇದು ಕಂಟೈನ್ಡ್. ಅದ್ರದ್ದು ಏನೇ ಇರಬೇಕು ಅದು ಯಾವಾಗಲೂ ಕೂಡ ಏನಾಗಿರ್ಬೇಕದು? ಹೆಚ್ಚು ಸುಪೀರಿಯರ್ ಆಗಿರ್ಬೇಕು. ಅದು ಶಬ್ದಕ್ಕೆ ಉತ್ತಮ ಅರ್ಥ ಮಾಡಬೇಕು, ಅಧಮ ಅರ್ಥ ಮಾಡಬಾರ್ದು. ಇವೆಲ್ಲ ನ್ಯಾಯಗಳಿವೆಲ್ಲ ಕೂಡ ಶಬ್ದಕ್ಕೆ ಉತ್ತಮ ಅರ್ಥ ಮಾಡ್ಬೇಕು. ಅವ್ರು ಹೇಳ್ತಾರೆ ನೋಡಿರ್ತಾನೆ, ಇದಕ್ಕೆ ಈ ಪ್ಯಾಕೆಟ್ಟಾ, ಇಷ್ಟು ಪಾರ್ಸಲ್ಲ, ಬುದ್ಧಿ ಇಲ್ಲ ನನಗೆ ಅಂತ ಕರೀತಾ. ಇಷ್ಟು ಮಾಡೋದಕ್ಕೆ ಎಷ್ಟೆಲ್ಲ ಮಾಡಿದೆಯಲ್ಲ, ಸ್ವಲ್ಪ ವಿವೇಕ ಇದೆ ನನಗೆ, ಬೈದು ಬಿಡ್ತಾರೆ ತಕ್ಷಣ. ಅದು ತಕ್ಕಂತೆ ವ್ಯವಸ್ಥೆ ಇರಬೇಕು ಯಾವಾಗಲೂ ಕೂಡ. ಪೂರ್ವತ್ರ ಅತ್ಯುತ್ತಮ ಅರ್ಥ ವೇದಕತ್ವ ಅಭಾವ ಇತ್ಯತಃ, ಅದಕ್ಕೆ ಅತ್ಯುತ್ತಮ ಅರ್ಥ ಇಲ್ಲ. ದೇವರು ಒಬ್ಬನೇ ಇದ್ದಾನೆ, ಜಗತ್ತು ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಅತ್ಯುತ್ತಮ ಅರ್ಥ ಅಲ್ಲ, ಅಧಮ ಅರ್ಥ. ದೇವರು ಸಹಾಯ ಬೇಕಿರುವುದು ಉತ್ತಮ ಅರ್ಥ. ಪೂರ್ವತ್ರ ತ್ಯಾಗ ಇತಿ ನಾನು ಇದಮಿ ತ್ರಾದುರ್ಗೇವ ಯತಃ ತ್ಯಾಗೋ ದಾತೃತ್ವಮೇವೇತಿ ಅನರ್ಥಾಂತರಮಿತಿ ಚೇತ್. ಆಮೇಲೆ ತ್ಯಾಗ ಇತಿ, ಮುಂದೆ ತ್ಯಾಗ ಅಂದ್ರೆ ಏನು ಅಂತ ಹೇಳ್ತಾನೆ. ಇದಮಿ ತಾದುರ್ಗೇವ ಯತಸ್ತ್ಯಾಗೋ ದಾತೃತ್ವಮೇವೇತಿ ಅನರ್ಥಾಂತರಮಿತಿ ಚೇತ್. ತ್ಯಾಗ ಅಂದ್ರೆ ಏನು? ದಾನ ಕೊಡೋದು ಅಂತಾಯ್ತು. ಸೊ ತ್ಯಾಗ ದಾನ ಒಂದೇ ಆಯ್ತಲ್ಲ ಅಂತ ಕೇಳಿದ್ರೆ ಮೈವಂ ತ್ಯಾಗ ಶಬ್ದಸ್ಯ ಅರ್ಥಾಂತರ ಪರತ್ವಾತ್. ತ್ಯಾಗ ಬಂದ್ಬೋದು ಬೇರೆ, ಕೊಡೋದು ಎಂಬುದು ಬೇರೆ. ತ್ಯಾಗೋ ಹಿ ಮುಖ್ಯ ಸನ್ಯಾಸ ಇವ, ತ್ಯಾಗ ಶಬ್ದಕ್ಕೆ ಸನ್ಯಾಸ ಅಂತಾನೆ ಅರ್ಥ. ಸರ್ವೇಷಾಂ ತ್ಯಾಗತ್ವೇನ ಪರಿಪಠಿತಾನಾಂ ತದರ್ಥತೈವ ತತ್ಪದ ಬೋಧ್ಯತ್ವ. ಬರೀ ತ್ಯಾಗ ಅಂತ ಹೇಳಿದಾಗ ಯಾವುದು ಅಂತ ಕೇಳಿದ್ರೆ ಸನ್ಯಾಸ ಅಂದರೆ ಎಲ್ಲ ಅಂತ ಅರ್ಥ ಆಯ್ತಾ? ಈಗ ತ್ಯಾಗ ಮಾಡ್ದ, ಏನು ತ್ಯಾಗ ಮಾಡ್ದ ಅಂತ ಕೇಳ್ಬೋದು. ಸನ್ಯಾಸ ಅಂದರೆ ಎಲ್ಲ, ಆದ್ದರಿಂದ ಸನ್ಯಾಸ ತ್ಯಾಗಕ್ಕೂ ಸನ್ಯಾಸಕ್ಕೂ ವ್ಯತ್ಯಾಸ ಇದೆ. ಅದು ಭಗವದ್ಗೀತೆಯಲ್ಲಿ ಬರುತ್ತೆ, ತ್ಯಾಗ ಮತ್ತು ಇದೆಲ್ಲ ಒಂದೇ, ತ್ಯಾಗ ಒಂದು ಸನ್ಯಾಸ ಒಂದೊಂದು ಧರ್ಮ ಅಂತ ಹೇಳ್ತಾನಲ್ಲ, ಆ ಅರ್ಥದಲ್ಲಿ ತಗೋಬೇಕಾಗ. ರೂಪಾಣ ತೇಷಾಂ ಶಿಲಾ ಅನ್ಯಥಾ ಸರ್ವೇಷಾಂ ತ್ಯಾಗತ್ವೇನ ಪರಿಪಠಿತಾನ ತದರ್ಥತೈವ ತತ್ಪದ ಬೋಧ್ಯತ್ವ ಎಲ್ಲ ತ್ಯಾಗಗಳು ಅಂತೇಳಿ ಹೇಳಿದ್ದಾರೆ ಅದು ಸನ್ಯಾಸ ಮರ್ತಲ್ಲಿ ಸೇರ್ಕೊಂಡ್ಬಿಡುತ್ತೆ ಅನ್ಯಥಾ ಕ್ರಿಯಾವರ್ಜನಾದಿ ರೂಪಾಣ ತೇಷಾಂ ಶಿಲಾದವೊಬ್ಬಿ ಸತ್ವೇನ ಬರೀ ತ್ಯಾಗ ಅನ್ನೋದು ಎಲ್ಲೆಲ್ಲೋ ಇರುತ್ತೆ ಬರೀ ನೆಗೆಟಿವ್ ತ್ಯಾಗ ಅನ್ನೋದು ಕಲ್ಲು ಬಂಡೆಗಳಲ್ಲೂ ಇರುತ್ತೆ ಏನು ಕಲ್ಲು ಮೇಲೆ ಬಂಗಾರ ಇಟ್ಟರೆ ತಗೊಳ್ಳೋದಿಲ್ಲ ಅದು ಅಪ್ಪ ಎಂಥ ತ್ಯಾಗ ಮಾಡುತ್ತೆ ಅಂತ ಹೇಳ್ತಾರಾ ಏನಿಲ್ಲ ಅದಕ್ಕೆ ತಿಳುವಳಿಕೆನೇ ಇಲ್ಲ ಫಸ್ಟ್ ಅದರಲ್ಲಿ ಮೇಲಿಟ್ಟರೆ ಬಿಡ್ತಾ ಇರುತ್ತೆ ಯಾವುದೋ ಒಂದು ಪದಾರ್ಥ ಮೇಲಿಟ್ಟರೆ ಬೀಳುತ್ತೆ ಅದು ಅದು ಲೆಕ್ಕಕ್ಕೆ ಬರೋದಿಲ್ಲ ಆದರೆ ಕೊಡೋದು ಬೇರೆ ತಗೊಳ್ಳೋಕ್ಕೆ ಶಕ್ತಿನೇ ಇಲ್ಲ ಅದಕ್ಕೆ ಇದು ಶಕ್ತಿ ಇದ್ದು ತಗೊಳ್ಳೋದಿಲ್ಲ ಅದು ಭಾರಿ ಇಂಪಾರ್ಟೆಂಟ್ ರೋಗಿನ ಊಟ ಕಡಿಮೆ ಮಾಡ್ತಾನೆ ಅಂತ ಯಾರು ಹೇಳೋದಿಲ್ಲ ಸೇರೋದಿಲ್ಲ ಅಂತ ಹೇಳ್ಬಿಡ್ತಾರೆ ಬಟ್ ವ್ರತ ಮಾಡೋನು ಕಡಿಮೆ ಮಾಡ್ತಾನೆ ಅಂತ ಹೇಳ್ತಾರೆ ಅದಕ್ಕೆ ಏಕ ಭುಕ್ತ ಕಡಿಮೆ ಮಾಡ್ತಾನೆ ಅದಕ್ಕೆ ವ್ರತ ಅವ್ರು ಸೇರೋದಿಲ್ಲ ಅಲ್ಲ ತಿನ್ನಬಾರದು ಅಂತ ಬಿಟ್ಟಿದ್ದಾನೆ ಅಷ್ಟೇ ಆ ಅರ್ಥದಲ್ಲಿ ತ್ಯಾಗಕ್ಕೂ ಸನ್ಯಾಸಕ್ಕೂ ವ್ಯತ್ಯಾಸ ಇದೆ ಎಲ್ಲಾದ್ರ ತ್ಯಾಗಕ್ಕೂ ಸೇರಿಸಿಬಿಟ್ಟು ಸನ್ಯಾಸ ಅಂತ ಕರಿಬೇಕು ತದ್ವತಾಂ ತದೃಶತ್ವೇನ ತಾದರಣೀಯತ್ವಾಪತ್ತೇ ತದೇತದ್ ಅಭಿಸಂಧಾಯ ತ್ಯಾಗ ಸನ್ಯಾಸ ಉಚ್ಯತೆ ತ್ಯಾಗವನ್ನು ಸನ್ಯಾಸ ಅಂತ ಕರೀತಾರೆ ಇತಿ ನನು ಅಸ್ಯ ತ್ಯಾಗ ಶಬ್ದಾರ್ಥತ್ವೇ ಬಹು ವಿಪ್ಲವಾಪಾತ ಯಥಾ ಹಿ ಭಾಗವತ ಧರ್ಮೇಶು ಸನ್ಯಾಸಿನಃ ಪ್ರವರ್ತಂತೆ ತಥಾ ಗೃಹಸ್ಥಾದಯೋಪಿ ಬಹವು ಜನಕಾದಯ ಅಸ್ಯ ತದರ್ಥತ್ವೇ ತು ತೇಷಾಂ ಪ್ರವೃತ್ತಿರೇವ ನಶ್ಯಾದಿತಿ ಮೈವಂ ಹಾಗೊಂದು ಪ್ರಶ್ನೆ ಬಂತು ಹಾಗಿದ್ರೆ ಭಾರಿ ಬಜೀತಾಯ್ತಲ್ಲ ಈ ಅರ್ಥಕ್ಕೆ ಅಂತ ಅಂದ್ಕೊಂಡ್ರು ಈಗ ಎಲ್ಲ ಬಿಡೋದು ಅಂತ ಹೇಳಿಬಿಟ್ರಲ್ಲ ನನ್ವಸ್ಯ ತ್ಯಾಗ ಶಬ್ದ ಅರ್ಥತ್ವೇ ಅಂದರೆ ಸನ್ಯಾಸ ಅನ್ನೋದೇ ತ್ಯಾಗದ ಶಬ್ದದ ಅರ್ಥ ಆದಾಗ ಆದರೆ ಬಹು ವಿಪ್ಲವಾಪಾತ ಭಾರಿ ಡೇಂಜರ್ ಬಂತಲ್ಲ ಅಂದ ಏನು ಡೇಂಜರ್ ಅದು ಯಥಾಹಿ ಭಾಗವತ ಧರ್ಮೇಶು ಸನ್ಯಾಸಿನಃ ಪ್ರವರ್ತಂತೆ ಎಲ್ಲ ಬಿಟ್ಟಿಲ್ಲ ಅವ್ರು ಭಾಗವತ ಧರ್ಮದಲ್ಲಿ ಓಡಾಡ್ತಿದ್ದಾರಲ್ಲ ಸನ್ಯಾಸಿಗಳು ಏನು ಬಿಟ್ಟಿಲ್ಲ ದಂಡ ಬಿಟ್ಟಿಲ್ಲ ಈ ಮಧ್ಯೆ ಕೆಲವು ಧರ್ಮ ಅವ್ರಿಗೂ ಇದ್ದೇ ಇದೆಯಲ್ಲ ಮತ್ತೆ ಎಲ್ಲಿ ಬಿಟ್ಟಿದ್ದಾರೆ ಹಾಗೆ ಎಲ್ಲ ಬಿಡಬೇಕು ಅಂತ ಅರ್ಥ ಆಗಲಿಲ್ವಲ್ಲ ತಥಾ ಗೃಹಸ್ಥಾದಯೋಪಿ ಬಹವೋ ಜನಕಾದಯ ಗೃಹಸ್ಥಾದಿಗಳು ಮನೆ ಕೂಡ ಬಿಡೋದಿಲ್ಲ ಪುರಂದ್ರದಾಸರು ಅಥವಾ ಮನೆ ಕೂಡ ಬಿಡಲಿಲ್ಲ ಭಾರಿ ಭಾಗವತರು ಅವು ಸನ್ಯಾಸಿಗಳಿಂದ ಮೇಲಿರತಕ್ಕಂಥವ್ರು ಹೋಗ್ತಾನೆ ಮತ್ತೇನು ಅರ್ಥ ಹೇಳಿದ್ರಿ ಅಂತ ಕೇಳ್ತಾರೆ ಕಶ್ಯ ತದರ್ಥತ್ವೇತು ತೇಷಾಂ ಪ್ರವೃತ್ತಿರೇವ ನಶ್ಯಾತ್ ಈ ಸಾಗ ಸನ್ಯಾಸ ಒಂದೇ ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲ ಬಿಡೋದು ಅಂತ ಆಗಿಬಿಟ್ರೆ ಅವ್ರು ಏನಿಲ್ಲ ಅಂತ ಹೇಳಬೇಕಾಗಿದ್ರೆ ಅವ್ರು ಯಾರು ತ್ಯಾಗಿಗಳೇ ಅಲ್ಲ ಅಂತ ಹೇಳಬೇಕಾಗತ್ತಲ್ಲ ಅಂದರೆ ಮೈವ ಸನ್ಯಾಸಸ್ಯ ಅತ್ರ ವೈವಕ್ಷಿಕತ್ವ ಸನ್ಯಾಸಕ್ಕೊಂದು ಅರ್ಥ ಇದೆ ಸನ್ಯಾಸ ಅಂತ ಹೇಳಿದ ತಕ್ಷಣ ಬಿಡೋದು ಎಂಬ ಅರ್ಥ ಏನು ಹೇಳ್ತೀವಿ ಅಂತ ಹೇಳ್ತಾರೆ ತದೇತು ಅಭಿಸಂಧಾಯ ಗೃಹೀತಂ ಯಮೇಶು ಅಸ್ತೇಯಮಿತಿ ನನ್ವಯಮರ್ಥ ನಾತೀವ ಸಮಂಜಸ ಅಥವಾ ಅಸ್ತೇಯ ಅಂತ ಹೇಳಿದ್ದಾರಲ್ಲ ಕದಿದೇ ಇರೋದು ಮೊದಲಾದವುಗಳೆಲ್ಲ ಸೇರುತ್ತೆ ಅಂತ ಹೇಳ್ತಾರೆ ಇನ್ನೂ ಪ್ರಶ್ನೆ ಮಾಡಿಕೊಂಡು ಕ್ಲಿಯರ್ ಮಾಡ್ತಾರೆ ನನ್ವಯಮರ್ಥ ನಾತೀವ ಸಮಂಜಸ ನಮಗಿನ್ನೂ ಸರಿ ಹೋಗಲಿಲ್ಲ ಕರ್ಮಣ ಮನಸ ವಾಚ ಪರದ್ರವ್ಯೇಷು ನಿಸ್ಪೃಹ ಅಸ್ತೇಯಮಿತಿ ತಚ್ಚೋಕ್ತಂ ಇತ್ಯಾದಿನ ಸರ್ವಥಾ ಪರದ್ರವ್ಯ ಅಪಹರಣಾಭಾವ ರೂಪತ್ವ ಅವಗಮ ಇನ್ನೂ ಕೂಡ ಅಸ್ತೇಯ ಶಬ್ದಕ್ಕೂ ಕೂಡ ಕರೆಯೋದಿಲ್ಲ ಅಂತ ಅರ್ಥ ಸಾಮಾನ್ಯ ಕರೆಯೋದಿಲ್ಲ ನಮ್ಮ ಪ್ರಕಾರ ಕರೆಯೋದು ಅಂದ್ರೆ ಏನು ವಸ್ತು ತಗೊಂಡೋದ್ರೆ ಕರೆಯೋದು ಅಂತ ನಾವು ತಿಳ್ಕೊಂಡಿರೋದು ಆದ್ರೆ ಹೇಳ್ತಾರೆ ಮನಸ್ಸ ಕರೆಯೋದು ಬೇರೆ ಕೆಲವರು ಮನಸ್ಸಲ್ಲಿ ತಗೋಬೇಕು ಅನಿಸುತ್ತೆ ಧೈರ್ಯ ಎಲ್ಲ ಬಿಟ್ಬಿಡ್ತಾರೆ ಕೆಲವರು ಕೆಲವರು ಸಿಕ್ಕರೆ ಭಯ ಅಂತ ಆ ಥರ ಯೋಚನೆ ಮಾಡ್ತಾರೆ ಬಟ್ ಮನಸ್ಸಿನ ಕಲ್ಪನೆ ಮಾಡಿದಾಗ ಲೆಕ್ಕ ಅವರು ಮನಸ್ಸಿನ ಮಟ್ಟಿಗೆ ಏನು ಮಾಡಿದ್ದಾರೆ ಅವರು ಮತ್ತೆ ಯಾರು ನೋಡಿದರೆ ಅಂತಾರೆ ಅಷ್ಟು ಅದು ಆ ಮನಸ್ಸಲ್ಲಿ ಅನ್ಕೊಂಡ್ಬಿಟ್ಟು ಯಾರು ನೋಡಿದರೆ ಅಂದರೆ ನೋಡಿದ್ರೆ ತಗೋತೀವಿ ಅಂತ ಅರ್ಥ ಅದು ಕರ್ಮಣ ಒಂದು ಮನಸ ಒಂದು ವಾಚ ಒಂದು ಇವತ್ತು ನಾವು ಕಲಿಯುಗದಲ್ಲಿ ಎಲ್ಲ ಯಾವುದು ಉಳ್ಕೊಂಡ್ಬಿಟ್ಟಿದೆ ಈಗ ಕರೆಯೋದಿಲ್ಲ ಅಂದರೆ ಮನಸ್ಸಲ್ಲಿ ಏನಾರಲ್ಲಿ ಪುತ್ತ ಒಯ್ದಿಲ್ಲ ಅದೇ ಪುಣ್ಯ ಅಂತ ಹೇಳಿದ್ರೆ ಅಷ್ಟೇ ಲಿಮಿಟ್ ಮಾಡ್ಕೊಂಡ್ಬಿಟ್ಟಿದೆ ಎಲ್ಲ ಕೂಡ ಪ್ರತಿಯೊಂದು ಪದಾರ್ಥನೂ ಕಣ್ಣಿಗೆ ಕಾಣೋದಷ್ಟೇ ಹಿಂದಿನ ಕಾಲಕ್ಕೆ ಆಗಲ್ಲ ಅಶ್ವತ್ಥಾಮರಿಗೆ ಏನಾಯಿತು ಪಾಪ ಕೃತಿಯಲ್ಲಿ ಮಾಡಿದ್ದೇ ಅಲ್ಲ ಅವು ಮಾನಸಿಕ ಮಾಡಿದ್ದಕ್ಕೆ ಬದೀತೆ ಅದು ಮಾತಿನಲ್ಲಿ ಮನಸ್ಸು ಕೂಡ ಅಲ್ಲ ಮಾತಿನಲ್ಲಿ ಹೂ ಅಂದ್ರೆ ಅಷ್ಟೇ ಅಷ್ಟಕ್ಕೆ ಅವರಿಗೆ ಇದು ಬ್ರಹ್ಮಚರ್ಯ ಲೋಪ ಆಯಿತು ಅಂತ ಹೇಳ್ತಾರಲ್ಲ ಅವ ರೀತಿನೇ ಬೇರೆ ಮನಸ ವಾಚ ಪರದ್ರವ್ಯೇಷು ನಿಸ್ಪೃಹ ಪರದ್ರವ್ಯಗಳಲ್ಲಿ ನಿಸ್ಪೃಹ ಅಂದರೆ ಆಸೆ ನಿಸ್ಪೃಹ ಆಸೆನೇ ಇಲ್ಲ ಅವನಿಗೆ ಇನ್ನೊಂದಷ್ಟು ಬೇಕು ಅಂತಲೇ ಅಷ್ಟೇ ಅದು ಭಾರಿ ದೊಡ್ಡ ಅಸ್ತೇಯ ಅದು ಅಸ್ತೇಯಮಿತಿ ತಚ್ಚೋಕ್ತಂ ಇತ್ಯಾದಿನ ಸರ್ವಥ ಪರದ್ರವ್ಯ ಅಪಹರಣ ಅಭಾವ ರೂಪತ್ವ ಅವಗಮಾತ್ ಈ ಮೂರು ರೀತಿಯಲ್ಲೂ ಕೂಡ ಯಾರು ಪರದ್ರವ್ಯವನ್ನು ಯೋಚನೆಯೂ ಮಾಡೋದಿಲ್ಲ ಅದು ನಿಜವಾದ ಅಸ್ತೇಯ ತಸ್ಯಚ ಪಾತಕೇಶು ಪರಿಗಣಿತತಯ ತತ್ಯಾಗಸ್ಯ ಪ್ರಸಿದ್ಧತರತಯ ಅತ್ರ ವಕ್ತವ್ಯತಾವಶ್ಯಂ ಭಾವಾಭಾವ ತಸ್ಯಚ ಪಾತಕೇಶು ಪರಿಗಣಿತತಯ ಅದೇನದು ಪಾತಕ ಅಂತ ಕರೆದು ಬಿಟ್ಟಿದ್ದಾರೆ ಈ ಯಾವುದಿದು ಈ ಅಸ್ತೇಯ ಅಂದ್ರೇನು ಕಡಿಯೋದು ಅಸ್ತೇಯ ಅಂದರೆ ಕದಿಯದಿರುವಿಕೆ ಈ ಕದಿಯೋದನ್ನು ಪಾತಕ ಅಂತ ಗಣನೆ ಮಾಡಿದ್ದಾರೆ ಬ್ರಹ್ಮಹತ್ಯ ಸುರಾಪಾನಂ ಅಂತ ಹೇಳಬೇಕಾದ್ರೆ ಅಸ್ತೇಯ ಅಲ್ಲೇನು ಬಂದಿದೆ ಸ್ವರ್ಣಸ್ತೇಯ ಸ್ವರ್ಣವನ್ನು ಕದಿಯೋದು ಚಿನ್ನ ಕದಿಯೋದು ಬುದಿಯ ಉಳಿದೆಲ್ಲ ಪಾತಕ ಚಿನ್ನ ಕದಿಯೋದು ಮಹಾಪಾತಕ ಅಂತ ಕರೀತಾರೆ ತೇನ ಪ್ರಯೋಜನ ವಿಶೇಷ ಆದರ್ಶನಾಚೇತಿ ಚೇತ್ ಮೈವಂ ಇದು ಕೂಡ ಅಸ್ತೇಯ ಅಂತ ಹೇಳಿದ್ರೆ ಅರ್ಥ ಒಪ್ಕೊಂಡ್ಬಿಡೋಣ ಆದರೂ ಕೂಡ ಸನ್ಯಾಸಕ್ಕೂ ಇದಕ್ಕೂ ಈಕ್ವಲೆಂಟ್ ಹೇಗಾಗುತ್ತೆ ಅಂದರೆ ಅಲ್ಲ ಈ ಅರ್ಥ ಇನ್ನೂ ವಿಷದ ಮಾಡ್ತಾರೆ ಅಸ್ತೇಯ ಪದಸ್ಯ ಅರ್ಥಾಂತರ ವಿವಕ್ಷೆಯ ಸರ್ವಸ್ಯ ಸಾಮಂಜಸ್ಯ ಇಲ್ಲ ಅಸ್ತೇಯ ಅಸ್ತೇಯ ಅಂತ ಕರೆದ್ರೆ ನಾವು ಬರೀ ಈ ಅರ್ಥ ಬೇರೆ ಹೇಳಿದ ಕಳ್ತನ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಅರ್ಥಾಂತರ ವಿವಕ್ಷೆ ಇನ್ನೊಂದು ಅರ್ಥ ಇದೆ. ಗ್ರಾಮಾಂತರ ಬೇರೆ ಗ್ರಾಮ ಗ್ರಾಮಾಂತರ, ಬೇರೆ ಕರ್ಮ ಕರ್ಮಾಂತರ, ಬೇರೆ ಅರ್ಥ ಅರ್ಥಾಂತರ, ಇನ್ನೊಂದು ಅರ್ಥ ಇದೆ. ಭಗವಾನೇವ ಹಿ ಸ್ವಶಕ್ತಿಯ ಪುರುಷ ದೇಹಂ ನಿರ್ಮಾಯ ತತ್ರ ಸ್ಥಿತ್ವ ಸ್ವಸೃಷ್ಟೈರೇವ ಇಂದ್ರಿಯೈಹಿ ವಿಷಯಾನ್ ಭುಂಕ್ತೆ ಇತಿ ಅಧ್ಯಾತ್ಮ ಪ್ರಕರಣೆ ನಿಗುಣತರಂ ನಿರೂಪಿತ. ಅಧ್ಯಾತ್ಮ ಪ್ರಕರಣ ಹಿಂದೆ ಆಯಿತು, ಅದರಲ್ಲಿ ಏನು ಹೇಳಿದೆ, ಭಗವಾನೇವ ಪರಮಾತ್ಮನೇ ಸ್ವಶಕ್ತ್ಯ ತನ್ನ ಸ್ವಂತ ಶಕ್ತಿಯಿಂದ ಪುರುಷ ದೇಹಂ ನಿರ್ಮಾಯ ಪುರುಷ ದೇಹವನ್ನು ನಿರ್ಮಾಣ ಮಾಡಿಬಿಟ್ಟು ತತ್ರ ಸ್ಥಿತ್ವ ಆ ದೇಹದೊಳಗೆ ತಾನು ಪ್ರವೇಶ ಮಾಡಿ ಸ್ವಸೃಷ್ಟೈರೇವ ಇಂದ್ರಿಯೈಹಿ ತಾನೇ ಕೊಟ್ಟಂತಹ ಇಂದ್ರಿಯಗಳ ಮೂಲಕವಾಗಿ ವಿಷಯಾನ್ ಭುಂಕ್ತೆ ವಿಷಯಗಳನ್ನು ಅನುಭವಿಸುತ್ತಿದ್ದಾನೆ. ಇದು ಅಧ್ಯಾತ್ಮ ಪ್ರಕರಣೆ, ಅಧ್ಯಾತ್ಮ ಪ್ರಕರಣ ಹಿಂದೆ ಆಯಿತು, ಅದರಲ್ಲಿ ನಿಪುಣತರಂ ನಿರೂಪಿತ ಬಹಳ ವಿಸ್ತಾರವಾಗಿ ಹೇಳಿದ್ದೇವೆ. ಸತ್ಯಪ್ಯೇವಂ ಮಮೈವ ದೇಹ ತಥಾ ಏತಾನಿ ಚ ಕರಣಾನಿ ಏತೈರಹಮೇವ ಯಕ್ಷೇ ಭೋಕ್ಷೆ ಇತ್ಯಾದಿ ಅನುಸಂಧಾನಂ ಭವತಿ ತತ್ ಪರಿತ್ಯಾಜ್ಯಂ ಭಾವುಕೇನ. ಇದನ್ನು ಹೇಳ್ತಾ ಇಲ್ಲಿ ತ್ಯಾಗ ಕಳ್ತನ ಬಿಡೋದು ಅಂದ್ರೆ ಏನು ಅಂದ್ರೆ, ಇದು ದೇವರು ಕೊಟ್ಟ ಕೈ, ನಮ್ಮ ಕೈ ಅಂತ ತಿಳ್ಕೊಂಡು ಕಳ್ತನ ಆಗಲಿಲ್ಲ, ಈಗ ಅದನ್ನು ತಗೋಬೇಕು ಅಂತ ಹೇಳ್ತಾರೆ. ಹೊರಗಿಂದೇ ಮಾಡಕ್ಕೆ ತಯಾರಿಲ್ಲ ನಾವು, ಒಳಗಿಂದ ಅಷ್ಟು ಸುಲಭನ ಅದನ್ನು ಮಾಡಿ ಅಂತ ಹೇಳ್ತಾರೆ. ಮಮೈವ ದೇಹ ಫಟ್ ಅಲ್ಲಿ ಹೋಗ್ಬೇಕು, ಬಾಡಿಗೆ ಬೇನೋ ಸ್ವಂತ ಮನೆ ಅಂತ ಹೇಳ್ಕೊಂಡು ಸಿಟ್ಟು ಬರುತ್ತಲ್ಲ, ಹಾಗೆ ನನ್ನ ಮನೆ ಅಲ್ಲ ಅಂತ ತಿಳ್ಕೋಬೇಕು. ಹಾಗೆ ಯಾರು ಎಷ್ಟೋ ದೊಡ್ಡ ಮನೆ ಇರುತ್ತೆ ನೋಡ್ತಾರ, ಸ್ವಂತ ಮನೆ ಅಂತ ಅಲ್ಲ ಅಲ್ಲ ಬಾಡಿಗೆ ಅಂತ ತಕ್ಷಣ ಹೇಳ್ತಾರೆ ಬಾಡಿಗೆ ಇದು. ಅದೇ ಅಷ್ಟು ದೊಡ್ಡದಿದ್ರು ಕೂಡ ಏನು ಎಚ್ಚರಿಕೆ ಇದೆ, ಬಾಡಿಗೆ ಅಂತ ಎಚ್ಚರಿಕೆ. ಆ ಥರ ದೇಹ ಯಾವುದೇ ಆಗಿದ್ದರೂ ಕೂಡ ಅದು ನಮ್ಮದಲ್ಲ. ತಥಾ ಏತಾನಿಚ ಕರಣಾನಿ, ಅದೇ ರೀತಿ ಕರಣಗಳು ಇಂದ್ರಿಯಗಳು ಕೂಡ ಏನಿವು, ನಮ್ಮದಲ್ಲ. ಏತೈ ರಹಮೇವ ಯಕ್ಷೆ, ಇವುಗಳು ನಾನೇ ಯಜ್ಞ ಮಾಡ್ತೇನೆ, ಇಂದ್ರಿಯಗಳು ನಮ್ಮದಲ್ಲ ಫಸ್ಟ್. ಈಗ ಮತ್ತೆ ಮಾಡೋ ಬುದ್ಧಿ ಕೊಟ್ಟಿದ್ದು ದೇವರು, ಸಾಮಗ್ರಿ ಕೊಟ್ಟಿದ್ದು ದೇವರು, ಇಲ್ಲಿ ಇಂದ್ರಿಯಗಳಿದೆ ಸಾಮಗ್ರಿಗಳಿದೆ, ಅದು ಎರಡೂ ನಮ್ಮದಲ್ಲ. ಅದನ್ನು ನಾವೇ ಮಾಡ್ತೀವಿ ಅಂದ್ರೆ ತಪ್ಪಾಗಲಿಲ್ಲ. ಈಗ ಅದಕ್ಕೆ ಏತೈ ರಹಮೇವ ಯಕ್ಷೆ ಅಂತ ತಿಳ್ಕೋಬಾರ್ದು, ಭೋಕ್ಷೆ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು. ಇತ್ಯಾದಿ ಅನುಸಂಧಾನಂ ಭವತಿ, ಇತ್ಯಾದಿ ಅನುಸಂಧಾನವನ್ನು ತಿಳ್ಕೋಬೇಕು. ಇದೆಲ್ಲ ಬಹಳ ಇಂಪಾರ್ಟೆಂಟ್. ಇದು ಊಟಕ್ಕೆ ಹೋಗಿರ್ತಾನೆ, ಅಲ್ಲಿ ಹೋದಾಗ ಏನು ಮಾಡ್ತಾನೆ, ಅದು ಹಾಕಿದ ಹಾಕಿದ್ದು ಕೇಳೋದಿಲ್ಲ, ಹಾಕಿದ ತಪ್ಪು ಊಟ ಮಾಡ್ಕೊಂಬರ್ತಾನೆ ಅಷ್ಟೇ, ಅದೆಲ್ಲ ಕೇಳೋದಿಲ್ಲ, ಹಾಕಿದ್ದು ಊಟ ಮಾಡಬೇಕಷ್ಟೇ. ಬೇರೆ ಕೇಳೋದು ಹಾಕಿದ್ದು ಹಾಗೆ ಊಟ ಮಾಡ್ತಾನೋ ಮನೆಯಲ್ಲೂ ಹಾಗೆ ಮಾಡಬೇಕು. ಅರ್ಥ ಆಯ್ತಾ? ಹಾಕಿದ್ದು ಮಾಡಬೇಕು ಅಂದ್ರೇನು, ಯಾವುದಕ್ಕೆ ಅವತ್ತೇನು ಸಿಗುತ್ತೋ ದೇವ್ರು ಕೊಟ್ಟಿದ್ದಷ್ಟೇ, ಯಾವ್ದು ಏನು ಕೊಟ್ಟು ಇದೆಲ್ಲ ಹೆಂಗೆ ತಿಳ್ಕೊಬಿಟ್ಟು ಏನು ಮಾಡಬಾರ್ದು, ಹಾಕಿ ತಿಳ್ಕೊಂಡು ಹೋಗಿರಿ ಆ ಥರ ಏನು ಮಾಡೋದು. ಮತ್ತೆ ಏನು ಮಾಡಬೇಕು, ಅದನ್ನು ಏನು ಬರುತ್ತೋ ಅದು ಮನಸ್ಸಿಗೆ ಆ ಪದಾರ್ಥ ಇಲ್ಲ ಅಂದ್ರೆ ಇಲ್ಲ, ದೇವ್ರು ಕೊಟ್ಟಿಲ್ಲ ಅಂತ ಅರ್ಥ. ಏನು ಮಾಡಬೇಕಂದ್ರೆ ಪದಾರ್ಥನೇ ಇಲ್ಲ ಅವತ್ತಿನ ದಿವಸ ಮನೆಯಲ್ಲಿ, ಸೊ ದೇವ್ರ ಸಂಕಲ್ಪ ಮನಸ್ಸಿಗೆ ಬಂದಿಲ್ಲ ಅಂತ ಅರ್ಥ. ಆ ಥರ ಯೋಚನೆ ಮಾಡಬೇಕು. ಎಲ್ಲ ಇಟ್ಕೊಳ್ಳೋಕ್ಕಂತ ಯಾರಿಗೆ ಸಾಧ್ಯ ಇಲ್ವಲ್ಲ, ಇಟ್ಕೊಂಡಿದ್ದು ಬೇಕು ಅಂತ ಅನಿಸ್ಬೇಕಾಗಿಲ್ಲ, ಇವ್ರು ಬೇರೆ ಏನೋ ಬೇಕು ಅನಿಸುತ್ತೆ, ಅದು ಸಿಕ್ಕಿಲ್ಲ ಏನು ಅನ್ಬೇಕಾಗ ಕೊರಗಬಾರ್ದು. ದೇವ್ರು ಕೊಟ್ಟಿರೋದು ಇಷ್ಟೇ. ಅಲ್ಲಿ ಹೋದಾಗ ಬಂದು ಕಂಟ್ರೋಲ್ ಮಾಡ್ಕೋತಾನಲ್ಲಾಗ, ಅಲ್ಲಿ ಹೋದಾಗ ನಮಗೆ ಗೊತ್ತು ನಮ್ಮದಲ್ಲ, ನಾವು ಊಟಕ್ಕೆ ಬಂದಿರೋದಷ್ಟೇ, ನಾವು ಏನು ಡಿಮ್ಯಾಂಡ್ ಮಾಡೋ ಹಕ್ಕು ನಮಗಿಲ್ಲ ಅಂತ ಹೇಗೆ ಗೊತ್ತಿದೆಯೋ ಹಾಗಿಲ್ಲ. ಬಂದಿರೋದು ಹೇಗೆ, ನಾವು ಊಟಕ್ಕೆ ದೇವ್ರು ಹಾಕ್ತಾರೆ ಊಟ ಮಾಡ್ಬೇಕಷ್ಟೇ ಹೊರತು ನಮ್ಗೆ ಯಾವ ಹಕ್ಕಿಲ್ಲ, ನಮಗೆ ಚಾಯ್ಸ್ ಇಲ್ಲ, ಹಾಕಿದ್ದು ಊಟ ಮಾಡ್ಬೇಕಷ್ಟೇ. ಅದನ್ನು ತಿಳ್ಕೊಳ್ದವರು ತಪ್ಪಾಗಲ್ಲ. ಅದಕ್ಕೆ ಭೋಕ್ತೃತ್ವ ದೇವರು ಎಷ್ಟು ಕೊಡ್ತಾನೋ ಅಷ್ಟೇ, ಮೂಲ ಭೋಕ್ತೃತ್ವ ಆತಂದೆ. ಶರೀರೇಂದ್ರಿಯ ಸ್ವಾಮಿತ್ವಂಚ ಕೆಲಸ ಬೇಕಾಷ್ಟಿಟ್ಟಿರ್ತಾರೆ ಅಲ್ಲಿ ಪದಾರ್ಥನ, ಒಂದೊಂದು ಹಾಕ್ತಿರ್ತಾರೆ, ಪಕ್ಕದಲ್ಲೇ ಕೂತಿರ್ತಾನೆ ನೋಡ್ತಾ ಇರ್ತಾನೆ, ಹಾಕಿರಿ ಅಂತ ಕೇಳಾಗಿಲ್ಲ. ಅದಕ್ಕೆ ಅಷ್ಟಿರ್ಬೋದು, ನನಗೊಬ್ಬರಿಗೆ ಮಾಡಿಲ್ಲ, ನಾನು ಏನು ತಿಳ್ಕೊಂಡೆ, ನನಗೊಬ್ಬರಿಗೆ ಎಲ್ಲರಿಗೆ ಹಾಕ್ಲಕ್ಕೆ ಮಾಡಿದ್ದಾರೆ, ನನಗೊಬ್ಬರಿಗೆ ಮಾಡಿ ತಿಳ್ಕೊಳ್ಳ ಒಂದೊಂದೇ ಬಂತು, ಅದು ಮತ್ತೆ ಕೇಳೋದಿಲ್ಲ. ಇನ್ನೊಂದು ಅವರಾಗಿ ಕೇಳಿದಾಗ ಏನು ಮಾಡ್ತಾನೆ, ಅವಾಗ ಚಾಯ್ಸ್ ಅಷ್ಟೇ, ಒಂದಾಗಿ ಮತ್ತೆ ಕೇಳಿದವ್ರು ಕೇಳೋ ಚಾನ್ಸ್ ಹಕ್ಕಿಲ್ಲ ಇವನಿಗೆ, ಅದಾಗಿ ಕೇಳಿದ್ರೆ ಮಾತ್ರ ಹಾಕ್ಸ್ಕೋಬೇಕು. ಅಷ್ಟಿದ್ರೆ ರಾಶಿ ಇದ್ರೂ ನಮ್ಮದಲ್ಲ ಅದು, ಆ ಎಚ್ಚರಿಕೆ ಇದೆ ಅವರಿಗೆ. ಪಕ್ಕದಲ್ಲೇ ಕೂತ್ಕೊಂಡ್ರು ಕೂಡ ರಾಶಿ ಇದ್ರೂ ಕೂಡ ಅಡುಗೆವನಾಗಿರ್ಬೋದು ತಾನೇ, ಈ ಮಧ್ಯೆ ಯಾರು ನೋಡ್ತಾ ಇಲ್ಲ, ಬಯಸಪ್ಪಕ್ಕೆ ರಾಶಿ ಇದೆ ಅವ್ನು ತಿನ್ನಾಗಿಲ್ಲ, ಕ್ಯಾಶಿಯರ್ ಇದ್ದಾಗ ಮುಂಗಿದ ದುಡ್ಡಿನ ರಾಶಿ ಇದ್ರೂ ಮುಟ್ಟಾಗಿಲ್ಲ ಅವನು. ಅದಿರೋದು ಮಾಡಿರೋದು ಯಾತಕ್ಕಲ್ಲಿ ಅಡುಗೆವನು ಬಡಿಸೋಕ್ಕೆ, ತಾನು ತಗೊಳಕ್ಕಲ್ಲ, ಕ್ಯಾಶಿಯರ್ ಕೂತಿರೋದು ಯಾತಕ್ಕೆ, ವಿತರಣೆ ಮಾಡಬೇಕು, ಅದೆಲ್ಲ ಅನುಸಂಧಾನ ಇರಬೇಕು. ಅದು ಬಿಟ್ಟು ನಾವೇ ಮಾಡ್ತೀವಿ ಅಂತ ಹೇಳ್ಕೊಂಡ್ರೆ ಅದು ಕಳ್ತಾನ ಮಾಡಬಾರ್ದು. ಮುಖ್ಯಾರ್ಥಶೈವ ಅಪಹೃತತ್ವ ಅದು ಏತದೇವಚ ಸ್ಥೇಯಂ ನಾಮ ಮುಖ್ಯಂ, ಅದಕ್ಕೆ ಹೇಳ್ತಾರೆ ಕರ್ತೃತ್ವ ಯತಃ ಏವಂ ಅನನು ಅನುಸಂಧಾನೇ ಭಗವತಃ ಕರ್ತೃತ್ವ ಭೋಕ್ತೃತ್ವ ಶರೀರೇಂದ್ರಿಯ ಸ್ವಾಮಿತ್ವಂಚ ಅಪಹೃತಂ ಭವತಿ. ನಮ್ಮದು ಅಂತ ತಿಳ್ಕೊಂಡ್ಬಿಟ್ರೆ ಭಗವಂತನ ಕರ್ತೃತ್ವ ಬಿಟ್ಟಿವಿ, ಭೋಕ್ತೃತ್ವ ನಾವು ತಿಳ್ಕೊಂಡ್ವಿ, ಶರೀರ ಸ್ವಾಮಿತ್ವ ನಾವು ತಿಳ್ಕೊಂಡಾಗಾಯ್ತು, ಇದನ್ನೇ ಕಳ್ತನ ಅಂತ ಕರೆಯೋದು. ಏತದೇವ ಚ ಸ್ಥೇಯಂ ನಾಮ ಮುಖ್ಯಂ, ಇದನ್ನೇ ಸ್ಥೇಯ ಅಂತ ಕರೀತಾರೆ. ಮುಖ್ಯಾರ್ಥ ಶೈವ ಅಪಹೃತತ್ವ, ಯಾಕೆ ಮುಖ್ಯಾರ್ಥನೇ ಬಿಟ್ಟೋಯ್ತು. ಮುಖ್ಯಾರ್ಥ ಅಂಬುದೇನಿದೆ, ದೇವರು ಸರ್ವತಂತ್ರ ಸ್ವತಂತ್ರ ಎಲ್ಲವೋ ಒಂದೇ ಅಂತಕ್ಕಂಥ ಭಾವನೆ ಕಳ್ಕೊಂಡ ಮೇಲೆ ಅದೇ ದೊಡ್ಡ ಕಳ್ತನ. ಏವಂ ಅನುಸಂಧಾನ ಪರಿತ್ಯಾಗ ಏವ ಅಸ್ತೇಯವಿತಿ, ಆದ್ದರಿಂದ ಮೇಲೆ ಹೇಳಿದಂತೆ ಮಮ ದೇಹ ಏತಾನೆ ಮಮ ಇಂದ್ರಿಯಾಣಿ ಅಹಮೇವ ಯಕ್ಷೆ ಅಹಮೇವ ಭೋಕ್ಷೆ ಅಂತ ಇದೆಯಲ್ಲ, ಅದನ್ನು ಬಿಡೋದೇ ಏನದು ಅಸ್ತೇಯ ಅಂತ ಕರೀತಾರೆ. ಇಂಥ ಅಸ್ತೇಯ ಇಜಿಕೊಟ್ಟು ಸನ್ಯಾಸನೇ, ಇಂಥ ಅಸ್ತೇಯ ಎಂಬುದೇನದು ನಿಜವಾದ ಅರ್ಥ ಸನ್ಯಾಸನೇ ಆಗುತ್ತೆ ಅಂತ ಹೇಳಿ ಅದು ವಿಶೇಷ ಮಹತ್ವ ಹೇಳಿದರು. ನಾನು ಭಗವತಃ ಇವ ಸರ್ವಕ್ರಿಯಾಕರ್ತೃತ್ವೇ ತತ್ಫಲಭೋಕ್ತೃತ್ವೇ ದೇಹೇಂದ್ರಿಯ ಸ್ವಾಮಿತ್ವೇ ಚ ಅನಾದಿತೋ ವಿದ್ಯಮಾನೇ ಸತಿ ಮಧ್ಯೆಯೇವ ಜೀವಶ್ಚೈವ ಏಮಂ ಅನುಸಂಧಾನೇ ಕಿಂ ಬೀಜಂ ಉಚ್ಯತೆ ಇಲ್ಲಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಡ್ತಾರೆ. ಅದು ನಾಳೆ ನೋಡೋಣ, ನಾಳೆ ಪಾಠ ಇರೋದಿಲ್ಲ ನರಕಚತುರ್ದಶಿ. ನಾಡಿದ್ದು ನಾಡಿದ್ದು ಇದೊಂದೇ ಭಾಗವತಾತ್ಪರ್ಯ. ಓಂ ಶ್ರೀಯಪತ್ತೇ ನಿತ್ಯಗಣಿತ ಗುಣಮಾಣಿಕ್ಯ ವಿಷದ ಪ್ರಭಾ ಚಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷ.